ಹಾಕ್ಬೇಕಾದ್ರೆ ಅವ್ರು ಸರಿಯಾಗಿ ಏನಾದರೂ ಒಂದು ಅಳತೆಗೊಂದನ್ನ ಇಟ್ಕೊಂಡಿದ್ದಿದ್ರೆ ಮೊದಲ ಹೆಸರು ಯಾರು ಬರಬೇಕಾಗಿತ್ತು, ಯಾರು ಬರಬೇಕಾಗಿತ್ತು ಗೊತ್ತೇನಲ್ಲಿ? ಮೊದಲ ಹೆಸರು ಬರಬೇಕಾಗಿತ್ತು ದ್ರೋಣರದಲ್ಲ, ಭೀಷ್ಮರದಲ್ಲ, ಕರ್ಣನದು ಅಲ್ಲ, ಕೃಪಾಚಾರ್ಯರದು ಅಲ್ಲ, ಅಶ್ವತ್ಥಾಮರ ಹೆಸರು ಮೊದಲು ಬರಬೇಕಾಗಿತ್ತು. ಏಕೆಂದ್ರೆ ಸ್ವತಃ ಶಿವನ ಅವರು ರುದ್ರದೇವರ ಅವತಾರ. ಅವರು ಮಹಾಭಾರತ ಸ್ಪಷ್ಟವಾಗಿ ಮಾತನ್ನ ಹೇಳಿ ಉಳಿದ ಯಾರೂ ಕೂಡ ಶಿವನ ಮಟ್ಟಕ್ಕೆ ಇರೋ ದೇವತೆಗಳನ್ನ ಕೌರವರ ಪಕ್ಷದೊಳಗೆ ಅವರ ಹೆಸರು ಮೊದಲು ಹಾಕಬೇಕಾಗಿತ್ತು, ಅಲ್ಲಿ ಹಾಕಲಿಲ್ಲ ಅವರು. ಅದು ದುರ್ಯೋಧನ ಲೆಕ್ಕ, ಪಾಂಡವರು ಎಷ್ಟು ನೋಡಿದ್ರು ತಪ್ಪಿದೆ, ಕೌರವರು ಎಷ್ಟು ನೋಡಿದ್ರು ತಪ್ಪಿದೆ. ಅಂದ್ರೆ ದುರ್ಯೋಧನ ಕಲಿಯ ಲೆಕ್ಕ ತಪ್ಪಿರಲಿಲ್ಲ, ಸೀನಿಯಾರಿಟಿಯಲ್ಲಿ ಸರಿ ಇರಲಿಲ್ಲ. ಅದು ಕಲಿಯುಗದಲ್ಲಿ ಸೀನಿಯಾರಿಟಿಯಲ್ಲಿ ಸಾಮಾನ್ಯ ಸರಿ ಇರೋದೇ ಇಲ್ಲ, ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ, ಅನ್ಯಾಯ ಆಗೇ ಇರುತ್ತೆ ಸಾಮಾನ್ಯವಾಗಿ. ಯಾರಿಗಾದ್ರೂ ಸಾಕಷ್ಟು ಮೋಸ ಆಗಿರುತ್ತೆ, ಯಾರಿಗಾದ್ರೂ ಯಾತಕ್ಕೆ ಅರ್ಹರಿಗೆ ಅನ್ಯಾಯವಾಗಿರುತ್ತೆ. ಅಂದ್ರೆ ದುರ್ಯೋಧನ ಲೆಕ್ಕಾಚಾರ ಇಂಥ ಲೆಕ್ಕಾಚಾರ. ಕೊನೆಗೆ ಒಂದು ಕ್ಷಣ ಅಳಕಿದ, ಭೀಷ್ಮರ ನೇತೃತ್ವದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, 11 ಲಕ್ಷ ಸೈನ್ಯ ಇದ್ರೂ ಉಪಯೋಗ ಇಲ್ಲ. ತುಂಬಾ ಜನಕ್ಕೆ ಸೈನ್ಯದ ನಂಬರ್ ಭಾರಿ ಎದ್ದು ಕಾಣ, ಓ 11 ಅಂದ್ರೆ 7ಕ್ಕಿಂತ ಭಾರಿ ದೊಡ್ಡದಲ್ಲ. ಸ್ವಲ್ಪ ಯೋಚನೆ ಮಾಡಿ, 11 ಲಕ್ಷ 7 ಲಕ್ಷ ಲೆಕ್ಕ ಮಾಡಿ ಬಿಟ್ಟುಬಿಡಿ, 11 7 ಲೆಕ್ಕ ಆಗ್ಬೇಕು, ಬರೀ 11 7 ಅಷ್ಟೇ ಲೆಕ್ಕ ಮಾಡಿ. ಒಂದು ಗುಂಪಿನವರು 11 ಜನ ಕರ್ಕೊಂಡ್ಬಂದಿದ್ದಾರೆ, ಇನ್ನೊಬ್ರು 7 ಜನ ಕರ್ಕೊಂಡ್ಬಂದಿದ್ದಾರೆ. ಇದೇ ದೊಡ್ಡ ಡಿಫ್ರೆನ್ಸ್ ಏನೂ ಅಲ್ಲ ಈ ಲೆಕ್ಕದೊಳಗೆ, 7 11 ಅಂತ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಆ ಮುಂದಾಳು ಯಾರು ಅನ್ನೋದ್ರ ಮೇಲೆ ವ್ಯತ್ಯಾಸ ಗೊತ್ತಾಗಿ, ಒಬ್ಬರೇ ಬರ್ತಾನೆ ಒಂದ್ಸಲ ಮಾತಾಡಲಿಕ್ಕೆ. ಅವನ ಹಿಂದೆ 1000 ಜನ ನೌಕರ ಸಂಘನೇ ಇರುತ್ತೆ, ಪ್ರೆಸಿಡೆಂಟ್ ಮಾತಾಡಲಿಕ್ಕೆ ಬರ್ತಾರೆ, ಬಂದಿರೋದು ಒಬ್ಬನೇ, ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ ನೋಡೋದು, ಸ್ಟ್ರಾಂಗ್ ಅಸೋಸಿಯೇಷನ್. ಅದು ಇನ್ನೊಂದು ಕಡೆ 100 ಜನ ಗಲಾಟೆ ಮಾಡ್ತಾರೆ, ಅಸೋಸಿಯೇಷನ್ ಅಲ್ಲ ಅದು, ಬರೀ 100 ಜನ ಬಂದಿದ್ದಾರೆ ಅಷ್ಟೇ. ನಾನು ಒಬ್ರು ಬಂದಿದ್ರು ಕೂಡ ಆ 100 ಜನಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಇವರು. ಆದ್ರೆ ಆ 100 ಜನಗಳಿಗೆ ಒಬ್ಬರು ಮುಂದೆ ವೀಕ್ ಆಗಿರ್ತಾರೆ. ಅಂದ್ರೆ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ 7 11 ಅಂತ ಅಷ್ಟೇ ಆಗಬಾರದು. ಪಾಂಡವರ 7 ಭೀಮಸೇನರ ಒಂದು ನೇತೃತ್ವದಲ್ಲಿ ಬಂದ 7 ಒಂದು, ಕೌರವರ 11 ಈ ಭೀಷ್ಮರ ನೇತೃತ್ವದಲ್ಲಿ ಬಂದ 11 ಅಲ್ಲೇ ಸಾಕಷ್ಟು ಹೆಚ್ಚು ಕಡಿಮೆ ಆಗಿರುತ್ತೆ. ಇನ್ನು 7 11 ಎಂಬುದು ಬಹಳ ಅಪೂರ್ವವಾದ ಮಾತುಗಳು. 7 11 ಈ ಹುಬ್ಬಳ್ಳಿ ಧಾರವಾಡ ಕಡೆ ಹೋಗಿಬಿಟ್ರೆ, ಅಲ್ಲಿ ಹೋಗಿದ್ವಿ ಸಮಾರಂಭಕ್ಕೆ ಹೋಗಿದ್ವಿ, ಏನು ಭಾರಿ ಭಾರಿ ನಡೆದೋಗ್ಬಿಡ್ತು, ಕೊನೆಗೆ 7 11 ಆಗೋಯ್ತು ಅಂತ ಹೇಳ್ಬಿಡ್ತಾರೆ. 7 11 ಆಗೋಯ್ತು ಅಂದ್ರೇನು, ಕುರುಕ್ಷೇತ್ರ ಆಗೋಯ್ತು ಅಂತ ಅರ್ಥ. 7 11 7 8 ಪಾಂಡವರು 11 ಇರುತ್ತಾರೆ, 7 11 ಆಗುತ್ತೆ ಅಂತ ಹೇಳಿದ್ದಾರೆ. ಭಾರಿ ದೊಡ್ಡ ಕುರುಕ್ಷೇತ್ರವಾಗುತ್ತೆ ಅನ್ನೋದನ್ನ ಒಂದು ರೀತಿ ಈಡಿಯ ಮುಖ್ಯವಶ ಇರತಕ್ಕಂಥ ಪದ. ಆದರೆ ಮುಂದಾಳವಾಗಿ ಭೀಮ ಇದ್ದಾನೆ ಎಂಬುದನ್ನು ಮರೆತರೆ ಕೆಟ್ಟ ಹೋಗುದು. ಭೀಮ ದುರ್ಯೋಧನನ ಕಣ್ಣು ಸೇನಾಧಿಪತಿಯಾದ ದುಷ್ಟದ್ಯುಮ್ನ ಮೇಲೆ ಇರಲಿಲ್ಲ, ದುಷ್ಟದ್ಯುಮ್ನಗೂ ಬಲ ಕೊಡತಕ್ಕಂಥ ಭೀಮಸೇನ ಮೇಲೆ ಇತ್ತು. ಇಲ್ಲಿ ಒಂದು ತಾತ್ವಿಕ ವಿಚಾರ ಇದೆ, ದುಷ್ಟದ್ಯುಮ್ನ ಸೇನಾಧಿಪತಿ ಆದರೆ ಅವನಿಗೆ ಬಲ ಭೀಮ ಅಂತ ಇದರ ಅರ್ಥ ಇದೆ. ಅದು ಹೇಗೆ ಅಂತ ಯೋಚನೆ ಮಾಡಬೇಕು. ದುಷ್ಟದ್ಯುಮ್ನ ಮಹಾಭಾರತ ಹೇಳೋ ಹಾಗೆ ಡೇಟಾ ಮಹಾಭಾರತದ್ದೇ ಆಗಬೇಕು, ಇಲ್ಲದೆ ಹೋದರೆ ತಪ್ಪ ವಿಮರ್ಶೆ ಮಾಡಿದಾಗ. ಮಹಾಭಾರತದಂತೆ ದುಷ್ಟದ್ಯುಮ್ನ ಅಗ್ನಿಯ ಅವತಾರ, ದುಷ್ಟದ್ಯುಮ್ನ ಅಗ್ನಿದೇವರ ಅವತಾರ. ಅದೇ ಮಹಾಭಾರತದಂತ ಭೀಮಸೇನ ಮುಖ್ಯ ಪ್ರಾಣನ ಅವತಾರ, ವಾಯುದೇವರ ಅವತಾರ. ಸ್ವಲ್ಪ ಯೋಚನೆ ಮಾಡಿ, ಈ ವಾಯುದೇವರ ಅವತಾರ ಭೀಮ, ಅಗ್ನಿ ಅವತಾರ ದುಷ್ಟದ್ಯುಮ್ನ ಅಂದಮೇಲೆ ಯಾರಿಗೆ ಯಾರ ಬಲ ಅಂತ ಗೊತ್ತಾಗತ್ತೆ. ಯಾರಿಗೆ ಯಾರ ಬಲ? ಅಗ್ನಿಗೆ ವಾಯುವಿನ ಬಲ ಬೇಕೋ, ವಾಯುವಿಗೆ ಅಗ್ನಿಯ ಬಲ ಬೇಕೋ ಯೋಚನೆ ಮಾಡಿ. ಮತ್ತು ಉಳಿಬೇಕಾದ್ರೆ ಯಾವ ಉಳ್ಕೋಬೇಕಾದ್ರೆ ಕೇಳಿದ್ರೆ ಹೇಳ್ತಾನೆ, ಬೆಂಕಿ ಉರ್ಲಿಕ್ಕೆ ಗಾಳಿ ಬೇಕು ಅಂತ ವಿಜ್ಞಾನ ಗೊತ್ತಿರೋ ವಿಚಾರ ಅದು. ಮತ್ತು ಅಗ್ನಿ ದುಷ್ಟದ್ಯುಮ್ನ, ಅವನೇನೇ ಮಾಡಬೇಕಾದ್ರೂ ಭೀಮನ ಸಹಾಯ ಬೇಕು, ವಾಯುದೇವರಾದ ಭೀಮನ ಸಹಾಯ ಬೇಕು. ಇವತ್ತು ಅರ್ಥ ಮಾಡಿಕೊಂಡು, ದುಷ್ಟದ್ಯುಮ್ನ ಸೇನಾ ನಾಯಕನಾಗಿದ್ದರೂ ಕೂಡ ಸೇನಾ ನಾಯಕನಿಗೆ ಬಲ ಕೊಡ್ತಕ್ಕಂಥ ವ್ಯಕ್ತಿತ್ವ ಭೀಮನ ವ್ಯಕ್ತಿತ್ವ. ಆದರೆ ಭೀಮ ವಾಯು, ಆತ ಅಗ್ನಿ. ವಾಯು ಉರಿಲಿಕ್ಕೆ ಅಗ್ನಿ ಬೇಕಿ, ವಾಯು ಗಾಳಿ ಬೀಸಲಿಕ್ಕೆ ಅಗ್ನಿ ಬೇಕಾಗಿಲ್ಲ, ವಾಯುವಿನ ಅಸ್ತಿತ್ವಕ್ಕೆ ಅಗ್ನಿ ಬೇಕಿಲ್ಲ, ಅಗ್ನಿಯ ಅಸ್ತಿತ್ವಕ್ಕೆ ಗಾಳಿ ಬೇಕಾಗಿದೆ. ಅಂದಮೇಲೆ ದುಷ್ಟದ್ಯುಮ್ನಿಗೆ ಬಲ ಕೊಡ್ತಕ್ಕಂಥ ನಿಜವಾದ ವ್ಯಕ್ತಿ ಭೀಮಸೇನ ಅಂತ ಹೇಳೋದನ್ನ ವೈಜ್ಞಾನಿಕ ಹಂತದಲ್ಲೂ ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಬರ. ಇನ್ನೂ ಯೋಚನೆ ಮಾಡಿ, ಪಾಂಡವರಿಗೆ ಬಲ ಪ್ರಾಣ ಭೀಮನ ಬಲ, ಭೀಮ ಯಾರು ಮುಖ್ಯ ಪ್ರಾಣ, ಕೌರವರಿಗೆ ಬಲ ಭೀಷ್ಮರು, ಭೀಷ್ಮರು ಯಾರು ಮುಖ್ಯ ಪ್ರಾಣನಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಭೀಮ ಮುಖ್ಯ ಪ್ರಾಣ, ಭೀಷ್ಮರು ಮುಖ್ಯ ಪ್ರಾಣನಲ್ಲ. ಪಾಂಡವರ ಕಡೆಗೆ ಪ್ರಾಣನ ಬಲ ಇದೆ, ಮುಖ್ಯ ಪ್ರಾಣನ ಬಲ ಇದೆ, ಅಂದರೆ ಪ್ರಾಣ ಹೋಗೋ ಚಾನ್ಸಸ್ ಇಲ್ಲ ಅಂತ ಇದೆ. ಪ್ರಾಣದೇವರ ರಕ್ಷಣೆ ಇದ್ದಾಗ, ಮುಖ್ಯ ಪ್ರಾಣ ರಕ್ಷಣೆ ಇದ್ದಾಗ ಅವರು ಬದುಕಿ ಬಿಡ್ತಾರೆ. ಆದರೆ ಇವರೆಲ್ಲ ಎಂಥವರು? ಭೀಷ್ಮ ರಕ್ಷಣೆ ಇದ್ದಾರೆ, ಭೀಮ ಪ್ರಾಣನಲ್ಲ, ಭೀಷ್ಮ ಪ್ರಾಣನಲ್ಲ. ಆದ್ದರಿಂದ ಪ್ರಾಣ ಉಳಿಸುವ ಶಕ್ತಿ ಅವರಿಗಿಲ್ಲ, ಪ್ರಾಣ ಉಳಿಸುವ ಶಕ್ತಿ ಅವರಿಗಿಲ್ಲ. ಈ ತಾತ್ವಿಕವಾಗಿ ಸಹ ಭೀಮ ಭೀಷ್ಮರಲ್ಲಿ ಭೀಮನ ವ್ಯಕ್ತಿತ್ವ ತುಂಬ ದೊಡ್ಡ ವ್ಯಕ್ತಿತ್ವ. ಪ್ರಾಣಶಕ್ತಿ ಅವತಾರ ಭೀಮನಾದ್ದರಿಂದ ಆತ ನೆರೆಸತಕ್ಕಂಥ ಸಾಮರ್ಥ್ಯ ಭೀಷ್ಮಾದಿಗಳಿಗೆ ಇಲ್ಲವೇ ಇಲ್ಲ ಅಂತ ಹೇಳಿ ಮತ್ತೊಂದು ರೀತಿಯಿಂದ ಕೂಡ ಅರ್ಥ ಐತಿ, ಮತ್ತೊಂದು ರೀತಿಯಿಂದ ಕೂಡ ರುಜುವಾತಾದ ಅಂಶ ಇದು. ಸಾರದವನ್ನ ಹಾಗೆ ಈ ಪರ್ಯಾಪ್ತ ಒಂದು ಪದಕ್ಕೆ ಇದೇ ಅರ್ಥವನ್ನೇ ಮಾಡಬೇಕು. ಭೀಮನ ಸಮಾನ ಮತ್ತೊಬ್ಬನಿಲ್ಲ, ಇಷ್ಟೊತ್ತೇನು ನೋಡಿದಿರಲ್ಲ, ಈ ಮಾತು ಉದ್ಯೋಗ ಪರ್ವದಲ್ಲಿ ಸ್ಪಷ್ಟ ಶ್ರೀಕೃಷ್ಣನ ಬಾಯಲ್ಲಿ ಈ ಮಾತು ಬಂದಿದೆ. ಶ್ರೀಕೃಷ್ಣ ಪರಮಾತ್ಮ ತುಂಬಿದ ಸಭೆಯಲ್ಲಿ ದುರ್ಯೋಧನಾದಿಗಳ ಮುಂದೆ ಮಾತಾಡುತ್ತಾ ಪಾಂಡವರಿಗೆ ದುರ್ಯೋಧನ ರಾಜ್ಯವನ್ನು ಒಪ್ಪಿಸಿಬಿಡು. ಪಾಂಡವರು ರಾಜ್ಯವನ್ನು ಕೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಮತ್ತೆ ಅವ್ರು ತುಂಬಾ ಬಲಾಢ್ಯರು, ತುಂಬಾ ಶಕ್ತಿ ಸಂಪನ್ನರು. ಅವ್ರ ರಾಜ್ಯ ಕೇಳ್ತಾ ಇರೋದು ವ್ಯರ್ಥವಾಗಿ ಪ್ರಾಣಹಾನಿ ಆಗಬಾರದು ಅಂತ ಕೇಳ್ತಾ ಇದ್ದಾರೆ ಹೊರತು ಅವ್ರ ಶಕ್ತಿ ಸಾಲದು ಅಂತ ಕೇಳ್ತಾ ಇಲ್ಲ. ಈಗ ಅರ್ಥ ಮಾಡ್ಕೊಂಡ್ರೆ ಸರಿ, ಪಾಂಡವರು ಸಂಧಿಗೆ ಸಿದ್ಧರಾಗಿರೋದು ದೌರ್ಬಲ್ಯದಿಂದ ಅಲ್ಲ, ಅವರ ಮನಸ್ಸಿಗಿಂತ ಕಾರುಣ್ಯದಿಂದ. ಅದಕ್ಕೆ ಅವರು ಸಂಧಾನ ಕಳಿಸಿದ್ದಾರಷ್ಟೇ. ಅರ್ಧ ರಾಜ್ಯ ಕೊಡು, ಅದು ಆಗೋದಿಲ್ಲ ಹೊರಲು 5 ಗ್ರಾಮ ಕೊಡು ಕೊನೆ ಪಕ್ಷ. ಆದರೆ ನನಗೆ ಆಗದೆ ಹೋದರೆ ಅದು ನಿನ್ನ ದೌರ್ಬಲ್ಯ ಹೊರತು, ಸಂಧಿ ಮಾಡಿಕೊಂಡು ನೀನು ಬದುಕಬೇಕೇ ಹೊರತು ಯುದ್ಧಕ್ಕೆ ಹೋದರೆ ನೀನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಸಂಧಿಗೆ ಯಾರು ಬರ್ತಾರೆ? ದುರ್ಬಲರು ಬರ್ತಾರೆ ಸಂಧಿಗೆ. ಪಾಂಡವರ ಕಥೆ ಹಾಗಲ್ಲ, ಪ್ರಬಲರಾದ ಪಾಂಡವರು ಸಂಧಿಗೆ ಬಂದಿದ್ದಾರೆ. ನಿನ್ನಂತ ಪುಣ್ಯವಂತನೇ ಇಲ್ಲ ಅಂತಾನೆ ಕೃಷ್ಣ, ನಿನ್ನಂತ ಪುಣ್ಯವಂತನೇ ಇಲ್ಲ, ಈಗ ನೀನು ಹೋಗಬೇಕು ನ್ಯಾಯವಾಗಿ. ಅವರು ಬಂದಿದ್ದಾರೆ ಉಪಯೋಗ ಮಾಡಿಕೊಳ್ಳದವರು, ನಿನ್ನಂತ ಪಾಪಿಷ್ಟನೇ ಇಲ್ಲ. ಆಗೋದು ಅಷ್ಟೇ ಆಗಿತ್ತು, ಬರೀ ಬರೋ ಪುಣ್ಯನ ಕಳ್ಕೊಂಡೇ ಬಿಟ್ಟವು. ಇನ್ನೇನೇ ಪುಣ್ಯ ಬರ್ತಾ ಇತ್ತೇ ಕಳ್ಕೊಂಡು ಬಿಟ್ಟ. ಕಾರ್ತಿಕ ಸ್ನಾನ ಮಾಡ್ಬೇಕಲ್ಲ, ಎದ್ದು ಮಾಡಿದ್ರೆ ದೊಡ್ಡ ಪುಣ್ಯ ಬರ್ತಿತ್ತು, ಮುಸುರಾಕೊಂಡು ಮಲ್ಕೊಂಡ್ಬಿಟ್ಟ. ಅದೇ ಪಾಪಕ್ಕೆ ಕಾರಣ. ಅಂದ್ರೆ ಪುಣ್ಯದ ಬಾಗಿಲು ತೆಗೆದಿದೆ, ಅದನ್ನು ದೂರ ಮಾಡಿ ನಾವು ಪಾಪ ಕಟ್ಟಿಕೊಂಡ್ರೆ ಹೇಗೋ ಹಾಗೆ. ಪಾಂಡವರು ಅವಕಾಶ ಕೊಟ್ಬಿಟ್ಟಿದ್ದಾರೆ, ಈಗ ಒಳ್ಳೆ ಅವಕಾಶ ಇದೆ. ಉದ್ಯೋಗ ಮಾಡಿಕೊಂಡ್ರೆ ಬದುಕಿ ಹೋಗ್ತೀಯ, ಇಲ್ಲದೆ ಹೋದ್ರೆ ಹಾಳಾಗಿ ಹೋಗ್ತೀಯ. ನೋಡು ದುರ್ಯೋಧನ, ಮುಂದಿನ ಯುದ್ಧದೊಳಗೆ ನಿಮ್ಮ ಸಮಸ್ಯೆ ಯಾರಾಗ್ತಾರೋ ಗೊತ್ತಾ ನಿಮಗೆಲ್ಲ ಕೂಡ? ಪಾಂಡವರ ಮೇಲೆ ಯುದ್ಧ ಅಂತ ಹೇಳಿದರೆ ಉಳಿದೆಲ್ಲ ಪಾಂಡವರನ್ನ ಬಿಟ್ಟುಬಿಡು, ಸೈನ್ಯ ಬಿಟ್ಟುಬಿಡು. ನಿಮ್ಮೆಲ್ಲರ ಯೋಗ್ಯತೆ ಭೀಮನ ಮುಂದೆ ಎಷ್ಟು ಚಿಕ್ಕದು ಗೊತ್ತಾ ಅಂತ ಕೃಷ್ಣ ಹೇಳಿದ. ಮಹಾಭಾರತ ಎಲ್ಲಾ ಪ್ರತಿಗಳಲ್ಲೂ ಪ್ರಿಂಟ್ ಆಗಿರೋ ಶ್ಲೋಕ ಅದು. ನೋಡು ದುರ್ಯೋಧನ, ನನಗೆ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ಏನೇನೋ ಯಾರ್ಯಾರೋ ಇದ್ದಾರೆ, ನನಗೆ ಗೆದ್ದು ಬಿಡ್ತೇನೆ ಅಂತ ಕನಸು ಕಾಣ್ತಾ ಇದ್ದೀಯಾ? ಆ ಕನಸನ್ನು ಬಿಟ್ಟುಬಿಡು. ಇಷ್ಟು ಜನ ಹೇಳಿದ್ದೀಯಲ್ಲ ನೀನೀಗ ಭೀಷ್ಮ ದ್ರೋಣಾದಿಗಳ ಪಟ್ಟಿ ಕೊಟ್ಟಿದ್ದೀಯಲ್ಲ, ಕೃಷ್ಣನ ಮುಂದೆ ಪಟ್ಟಿ ಕೊಡ್ತಾನೆ ದುರ್ಯೋಧನ. ಅದೆಲ್ಲ ಕೃಷ್ಣ ಹೇಳ್ತಾನೆ, ಇಷ್ಟು ಜನಗಳಿದ್ದಾರಲ್ಲ, ನಹೀಮೇ ಸರ್ವ ರಾಜಾನಹ. ಇವರೆಲ್ಲ ಕೂಡ ಪ್ರತಿಯೊಬ್ಬ ರಾಜರುಗಳು ಕೂಡ ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖವಾಹವೇ. ಎಲ್ಲ ರಾಜರು ಕೂಡ ಭೀಮಸೇನ ಕೋಪಗೊಂಡು ಯುದ್ಧಕ್ಕೆ ನಿಂತಾಗ ಯುದ್ಧ ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ ಅಲ್ಲ, ಯುದ್ಧ ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ ಅಲ್ಲ, ಭೀಮಸೇನನ ಹತ್ತಿರ ಹೋಗಲು ಸಮರ್ಥರಾಗೋದಿಲ್ಲ ಅಲ್ಲ, ಭೀಮಸೇನ ಮುಖ ನೋಡಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಕೃಷ್ಣ ಹೇಳಿದ. ಇದು ಕೃಷ್ಣ ಇಷ್ಟು ಜೋರಾಗಿ ಹೇಳಿದ್ದು ಭೀಮನ ಉಪಯೋಗ ಬಗ್ಗೆ ಮಾತ್ರ, ಇನ್ಯಾರ ಬಗ್ಗೆ ನೀವು ಪ್ರಶಂಸೆ ಮಾಡಿಲ್ಲ. ರಾಮಾಯಣಕ್ಕೆ ಹೋದರೆ ರಾಮ ಪ್ರಶಂಸೆ ಮಾಡಿದ್ದು ಹನುಮಂತನನ್ನ, ಅತಿ ಮುಖ್ಯವಾಗಿ ಮತ್ತೊಬ್ಬರನ್ನಲ್ಲ. ಹನುಮಂತ ಸಮುದ್ರ ತರಣವನ್ನು ಮಾಡಿ ಬಂದು ಚೂಡಾಮಣಿನ ಒಪ್ಪಿಸಿದಾಗ ಶ್ರೀರಾಮ ಹೇಳ್ತಾನೆ ರಾಮಾಯಣದಲ್ಲಿ, ನೋಡಿದ್ರೆ ಹನುಮಂತನ ಕಾರ್ಯವನ್ನ, ಕೃತಂ ಹನುಮತಾ ಕಾರ್ಯಂ ಸುಮಹತ್ ಭುವಿ ದುರ್ಲಭಂ ಮನಸಾಪಿ ಅದನ್ನೇನ ನ ಶಕ್ಯಂ ಧರಣೀತಲ್ಲಿ. ಹನುಮಂತ ಮಾಡಿದ ಕಾರ್ಯ ಭೂಲೋಕದೊಳಗೆ ಇನ್ಯಾರೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಂಥ ಕೆಲಸ ಮಾಡಿದ್ದಾನೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ, ಮನಸ್ಸಲ್ಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ರಾಮ. ಕೃತಂ ಹನುಮತಾ ಕಾರ್ಯಂ ಸುಮಹತ್ ಭುವಿ ದುರ್ಲಭಂ ಮನಸಾಪಿ ಅದನ್ನೇನ ನ ಶಕ್ಯಂ ಧರಣೀತಲೆ. ಮನಸಾಪಿ ನ ಶಕ್ಯಂ, ಮತ್ತೆ ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಇದು ಹನುಮಂತನ ಬಗ್ಗೆ ರಾಮನ ಪ್ರಶಂಸೆ. ಅಂಥದ್ದೇ ಮಾತನಲ್ಲಿ ಭೀಮನ ಬಗ್ಗೆ ಹೇಳ್ತಾ, ನಹೀಮೇ ಸರ್ವ ರಾಜಾನಹ ಪರ್ಯಾಪ್ತಾಹ ಸಹಿತಾಸ್ತ್ವಯ. ಪರ್ಯಾಪ್ತನ ಪದನೇ ಉಪಯೋಗಿಸಿದ್ದಾರೆ ಮತ್ತೆ ಕೃಷ್ಣ ಕೂಡ. ಪರ್ಯಾಪ್ತಾಹ ಸಹಿತಾಸ್ತ್ವಯ, ನಿನ್ನನ್ನು ಸೇರಿಸಿ ಯಾರು ಸಮರ್ಥರಲ್ಲ. ಕೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತಂ ಮುಖವಾಹವೇ. ಕೋಪಗೊಂಡ ಭೀಮನ ಮುಖ ನೋಡಕ್ಕೆ ನಿಮಗಾಗೋದಿಲ್ಲ. ಅದೇ ಮಾತನ್ನ ಪರ್ಯಾಪ್ತ ಅನ್ನ ಪದ ಇಟ್ಕೊಂಡಾಗ ಏನರ್ಥ ಕೊಡುತ್ತೆ ಗೊತ್ತಾಯ್ತು. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು? ಪ್ರಿಂಟ್ ಆಗಿರೋ ಪುಸ್ತಕದೊಳಗೆ ಶ್ಲೋಕ ಎಷ್ಟು ತಪ್ಪಾಗಿ ಅನುವಾದಿತವಾಗಿದೆ ಎಂದು ಗೊತ್ತಾಗಿಬಿಟ್ರೆ ಇನ್ನು ಉಳಿದ ಗೀತೆಯ ಅರ್ಥ ಏನು ಬರೆದಿರ್ತಾರೆ ಯೋಚನೆ ಮಾಡಬೇಕಾಗ. ಈ ರೀತಿಯಾಗಿ ಅನ್ನ ಸರಿ ಇದೆಲ್ಲ ನೋಡಬೇಕಾದ್ರೆ ಇಡೀ ಎಲ್ಲ ಅವಳು ನೋಡಬೇಕಾಗಿಲ್ಲ, ಮೇಲೆ 4 ನೋಡಿಬಿಟ್ರೆ ಸಾಕು. 4-6 ಶ್ಲೋಕಕ್ಕೆ ಒಂದು ಬರೆದಿರೋ ಅರ್ಥ ಜನ ತಿಳ್ಕೊಂಡು ಅರ್ಥ ನೋಡಿಬಿಟ್ರೆ ಇಡೀ ಗೀತಾರ್ಥ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಪ್ರಶ್ನೆ ಉತ್ತರ ಸಿಗುತ್ತೆ. ಗೀತೆ ಬಗ್ಗೆ ಜನ ಇನ್ನೂ ಗೌರವ ಇಟ್ಕೊಂಡಿದ್ದಾರೆ, ಇನ್ನೂ ಓದ್ತಾರೆ, ಮತ್ತು ಓದ್ತಕ್ಕಂಥ ಎಲ್ಲರಿಗೂ ಯಾತಕ್ಕೆ ಒಳ್ಳೇದಾಗಿಲ್ಲ ಅಂತ ಅನೇಕ ಪ್ರಶ್ನೆ ಕೇಳ್ಬೋದು. ಗೀತೆಯನ್ನು ಓದ್ತಕ್ಕಂಥ ಎಲ್ಲರಿಗೂ ಯಾತಕ್ಕೆ ಸಿದ್ಧಿ ಆಗಿಲ್ಲ ಅಂತ ಕೇಳಿದರೆ ಅದಕ್ಕೆ ಕಾರಣ ಇಷ್ಟೇ. ಶ್ಲೋಕ ಓದ್ತಾರೆ, ಅರ್ಥ ತಪ್ಪಾಗಿ ಓದೋದ್ರಿಂದ ಎಫೆಕ್ಟ್ ಆಗೋದಿಲ್ಲ ಅಂತ. ಎಫೆಕ್ಟ್ ಆಗಬೇಕು, ಸಿಗಬೇಕು, ಎಫೆಕ್ಟಿವ್ ಆಗಬೇಕಾದ್ರೆ ಸರಿಯಾದ ಅರ್ಥ ತಿಳ್ಕೊಬೇಕು. ಸರಿಯಾದ ಅರ್ಥ ತಿಳ್ಕೊಳ್ಳೋ ಪ್ರಸಂಗ ತುಂಬ ಜನಕ್ಕೆ ಇಲ್ಲ ಇವತ್ತು, ಅದೇ ಭಾರಿ ದುರ್ದೈವ. ಸಂಸ್ಕೃತ ಮೂಲದಲ್ಲಿ ಇರ್ತಕ್ಕಂಥ ಹಿರಿಮೆ ಅನುವಾದದಲ್ಲಿ ಬರೋದಿಲ್ಲ. ಮತ್ತು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ವಿಶೇಷವಾದಂತಹ ವ್ಯಾಖ್ಯಾನಗಳ ಸಹಾಯ ಬೇಕು. ಅದ್ಯಾವುದು ಇಲ್ಲದೇನೆ ಅನೇಕರು ಮಾಡ್ತಕ್ಕಂಥ ಅನುವಾದಗಳು ನಮಗೆ ಗೀತೆ ಬಗ್ಗೆ ಗೌರವ ಹುಟ್ಟಿಸೋದ್ರ ಬದಲು ಯಾಂತ್ರಿಕವಾದ ಗೌರವ ಹುಟ್ಟುತ್ತಷ್ಟೇ. ಅದರ ಒಳಗಿನ ಗೌರವ ಹುಟ್ಟೋದಿಲ್ಲ. ಪರ್ವತ ಎತ್ತರ ಇದೆ ಮತ್ತೆ ಕೇಳ್ತೇವೆ, ಸರಿ ತಪ್ಪಲ್ಲ. ಪರ್ವತ ಹತ್ರ ಹೋದಾಗ ಹೇಗಿರಬೇಕು ಅಂದ್ರೆ, ಅಬ್ಬ ನಿಜವಾಗ್ಲೂ ಎತ್ತರ ಇದೆ ಅಂತ ಹೇಳಿ ನೋಡ್ಬಿಡ್ತಾನೆ, ನೋಡ್ಬಿಡ್ತಾನೆ. ಅಬ್ಬ ಹೇಳಿದ್ ಸರಿ, ಅವರು ನಾನು ಕೇಳಿದ್ದು ಕಾಣೋದು ಒಂದೇ ಅಂತ ಆಗುತ್ತೆ. ಇವತ್ತು ಹಾಗಾಗ್ತಾ ಇಲ್ಲ. ಗೀತೆ ಭಾರಿ ದೊಡ್ಡದು, ಓದ್ದಾಗ ಏನಿದೆ ಅಂದ್ರೆ ಗೊತ್ತೇ ಆಗ್ತಾ ಇಲ್ವಲ್ಲ. ಕರ್ಮಣ್ಯ ವಾಧಿಕಾರಸ್ಥೆ ಮಾಪನೇಶು ಕಲಾಚನ, ಕರ್ಮಾಚರಣೆ ಮಾಡೋ ಫಲ ಕೇಳಬೇಡ. ಇದ್ಯಾವ ಲೆಕ್ಕ ಇದು? ಕರ್ಮಾಚರಣೆ ಮಾಡೋ ಫಲ ಕೇಳಬೇಡ ಅಂದ್ರೆ ಜನ ಬದುಕೋದಾದ್ರೆ ಹೇಗಾಗಿದ್ರೆ? ಕರ್ಮಾಚರಣೆ ಮಾಡಿದ ಫಲ ಕೇಳಬೇಕಾಗಿದ್ರೆ, ಕರ್ಮಾಚರಣೆ ಮಾಡೋ ಫಲ ಕೇಳಬೇಡ ಅಂತ ಹೇಳ್ತಾರಲ್ಲ, ಆದ್ರೆ ಕರ್ಮಾಚರಣೆ ಮಾಡದೆ ಫಲ ಕೇಳಬೇಕಾ? ಕರ್ಮಾಚರಣೆ ಮಾಡಿ ಫಲ ಕೇಳಿದವರು ಕರ್ಮ ಮಾಡಬೇಕಾದ್ರೆ ಅದಕ್ಕೆ ಈ ಮಧ್ಯೆ ಸಂಬಳ ಕೇಳ್ತಕ್ಕಂಥವನೇ ಒಂದು ತಿಂಗಳು ಕೆಲಸ ಮಾಡಿದ, ಸಂಬಳ ಕೇಳಿದ, ಕೇಳಿದ್ರೆ ಸಂಬಳ ಕೇಳ್ತಾ ಇದ್ದೆ ಅದಕ್ಕೆ ಕೆಲಸ ಮಾಡಿದ್ದೇನಲ್ಲ ಅಂತ ಕೇಳಿದ. ಓಹ್, ನಿನಗೆ ಗೀತೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೀತೆ ಓದು, ಕರ್ಮಣ್ಯೇವ ಅಧಿಕಾರಸ್ಥೇ ಮಾ ಫಲೇಶು ಕದಾಚನ. ಈ ರೀತಿ ಗೀತಾರ್ಥ ಮಾಡಿಕೊಂಡು ಗತಿ ಏನಾಗಿದೆ ಯೋಚನೆ ಮಾಡಿ. ತಮಾಷೆ ಆರ್ಥನೆ ಎಲ್ಲರೂ ಬರೆದಿರೋದು ಇದು ಅಷ್ಟೇ. ಅದಕ್ಕೆ ಜನ ಏನಂತ, ಗೀತೆ ಮೇಲೆ ಕೆಲವರು ಬೈದು ಪುಸ್ತಕ ಬರೆದವರಿದ್ದಾರೆ, ಗೀತೆ ಎಲ್ಲಿ ಪ್ರತಿಗಾಮಿತನ ಇದೆ ಅಂತ ಬರೀತಾರೆ. ಗೀತೆ ಅನ್ನೋದು ಕಾರ್ಮಿಕರಿಗೆ ವಿರೋಧಿಯಾದ ತತ್ವವನ್ನು ಹೇಳ್ತಾ ಇದೆ. ಕೆಲಸ ಮಾಡೋ ಫಲ ಕೇಳಬೇಡ ಅಂತ ಹೇಳಿದ್ರಿಂದ ಕಾರ್ಮಿಕರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೆ ಗೀತೆ ಅಂತ ಬರೆದವರಿದ್ದಾರೆ ಈಗಾಗಲೇ. ನಮಗೆ ಆಗ ಅನಿಸುತ್ತೆ, ಹಾಗಿದ್ರೆ ಗೀತೆ ಆಗಿದೆ, ಗೌರವ ಕೊಡಬೇಕು. ಅರ್ಥ ಗೌರವ ಕೊಡಕ್ಕೆ ಬರೋದಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಗೀತೆಯ ತಪ್ಪಲ್ಲ, ಅರ್ಥ ಬರದವರ ತಪ್ಪು. ಸರಿಯಾದ ಅರ್ಥ ಗೀತೆಯಲ್ಲಿ ಇದ್ದೇ ಇದೆ, ಮುಂದೆ ಹೇಗೋ ನೋಡ್ತೇವೆ ಅದನ್ನು. ಅದು ಅರ್ಥ ಅದಲ್ವೇ ಅಲ್ಲ, ಫಲ ಕೇಳಬೇಡ ಅಂತ ಗೀತೆ ಹೇಳ್ತಾನೆ ಇಲ್ಲ. ಇದು ನಿಜವಾದ ಆಶ್ಚರ್ಯ ಗೀತೆಯ ಬಗ್ಗೆ. ಅದಕ್ಕೆ ಹೇಳಿದ್ದು, ಪ್ರತಿಯೊಂದು ಶ್ಲೋಕಗಳು ಸರಿಯಾಗಿ ಗಮನ ಕೊಟ್ಟು ನೋಡಿದಾಗ ನಮಗೆ ಗೀತೆಯ ಅರ್ಥ ನೆಮ್ಮದಿ ಕೊಡುತ್ತೆ. ಇವತ್ತು ಗೀತೆ ನೆಮ್ಮದಿ ಕೊಡುತ್ತೆ ಅಂತ ಕೇಳಿ ಗೊತ್ತೇ ಹೊರತು ಅನುಭವಿಸಿ ನಮಗೆ ಗೊತ್ತಿಲ್ಲ. ಅನುಭವಿಸಿ ಗೊತ್ತಾಗಬೇಕಾದ್ರೆ ನಿಜವಾದ ಅರ್ಥವನ್ನು ನಾವು ಕಾಣಬೇಕು. ಅಂತ ಅರ್ಥವನ್ನು ಕಾಣಲಿಕ್ಕೆ ಸಾಕಷ್ಟು ನಮಗೆ ಮೂಲ ಪರಿಕರ ಉಂಟು, ಅದನ್ನು ಉಪಯೋಗ ಮಾಡಿಕೊಂಡ್ರೆ ಸಾಧ್ಯತೆ ಆಗತ್ತೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೆದ ಅರ್ಥ ನಮಗೆ ನಿಜವಾಗಲೂ ಕೂಡ, ಭೀಮನಿಂದ ರಕ್ಷಿತವಾದ ಪಾಂಡವ ಸೇನೆ ನಮ್ಮನ್ನೇ ಗೆಲ್ಲಲಿಕ್ಕೆ ಸುಸಮರ್ಥ, ಭೀಷ್ಮರಕ್ಷಿತವಾದ ನಮ್ಮ ಸೇನೆ ಪಾಂಡವ ಸೇನೆ ಗೆಲ್ಲಲಿಕ್ಕೆ ಅಸಮರ್ಥ ಅಂತ. ಇನ್ನು ಕೊನೆಯದಾಗಿ ಒಂದು ಮಾತು, ಪೌರವ ಭಾರಿ ದುಷ್ಟ ದುರ್ಯೋಧನ, ಅವನು ಯಾರನ್ನು ನಂಬಿ ಯುದ್ಧಕ್ಕೆ ಹೋಗಿದ್ದಾನೆ? ಭೀಷ್ಮರನ್ನು ನಂಬಿ ಯುದ್ಧಕ್ಕೆ ಹೋಗಿದ್ದಾನೆ. ಪಾಂಡವರು ತುಂಬಾ ಒಳ್ಳೆಯವರು, ಅವರು ಯಾರು ನಂಬಿ ಯುದ್ಧಕ್ಕೆ ಬಂದಿದ್ದಾರೆ? ಭೀಮನನ್ನು ನಂಬಿ ಯುದ್ಧಕ್ಕೆ ಬಂದಿದ್ದಾರೆ. ಇದು ನಿತ್ಯ ಜೀವನದಲ್ಲಿ ನಡೆಯೋದೇ ಹೇಗೆ? ಕೌರವರು ಯಾರನ್ನು ನಂಬಿ ಯುದ್ಧಕ್ಕೆ ಬಂದಿದ್ದಾರೆ ಅಂದರೆ ಭೀಷ್ಮರನ್ನು ನಂಬಿ. ಭೀಷ್ಮರು ಅಂದರೆ ಯಾರು? ಈಗಾಗಲೇ ನಿನ್ನೆ ನೋಡಿದ್ದೇವೆ, ಭೀಷ್ಮರು ವಸುವಿನ ಅವತಾರ, ಒಬ್ಬ ಅಷ್ಟವಸುಗಳಲ್ಲಿ ಒಬ್ಬ ವಸುವಿನ ಅವತಾರ. ವಸು ಅಂದರೆ ಸಂಪತ್ತು, ಸಂಪತ್ತು ಅಂದರೆ ಧನ. ದುಷ್ಟರೆಲ್ಲ ಈ ಹಣಕಾಸು ನಂದೇ ಬರುತ್ತಾರೆ ಅಂತ ಅರ್ಥ. ಏನಯ್ಯ ಪರೀಕ್ಷೆ ಚೆನ್ನಾಗಿ ಓದಿದ್ದಾನೆ ಹುಡುಗ, ಯಾಕಾದ್ರೂ ಒಂದು ಬಿಡಿ, ದುಡ್ಡಿದೆ, ಐ ವಿಲ್ ಮ್ಯಾನೇಜ್ ಅಂತ ಹೇಳಿಬಿಡಿದೆ. ದುಡ್ಡಿದೆ ಬಿಡಿ ಅದಕ್ಕೆ. ಅಲ್ಲ ಯಾಕೆ ಸೀಟ್ ರಿಸರ್ವೇಷನ್ ಆಗಿದೆಯೋ ಇಲ್ಲೋ, ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ದುಡ್ಡಿದೆ ಬಿಡಿ, ನಮ್ಮ ಏನಾದ್ರು ಮಾಡ್ತೇನೆ ಅದಕ್ಕೆ. ಇವತ್ತು ಎಲ್ಲಿ ಹೋದರೂ ಕೂಡ ದುಡ್ಡಿದೆ ಅನ್ನೋ ಕಾರಣವೇ ಅವ್ರದ್ದು ದೊಡ್ಡ ಮೂಲಭೂತ ಅವರಿಗೆ ಶಕ್ತಿ ಅಂದ್ರೇನು? ಹಣ ಇದೆ ಅಷ್ಟೇ, ಹಣ ಇದೆ. ಇದು ಕೌರವರ ಲಕ್ಷಣ. ಇದೆ ಯಾರು ಹಣದಿಂದ ಏನನ್ನೂ ಸಾಧನೆ ಮಾಡ್ತೇವೆ ಅಂತ ತಿಳ್ಕೊಂಡಿರ್ತಾರಲ್ಲ, ಅವರೆಲ್ಲ ಕೌರವರ ವಿಚಾರಧಾರೆಯ ಜನ. ಇವತ್ತು ಅಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ 99% ಪಾಲು ಜನ ಅಂಥವರೇನೆ. ಅಲ್ಲಯ್ಯ ಕಳ್ತನ ಮಾಡ್ತೀವಿ, ಸಿಕ್ಕಾಕೊಂಡ್ಬಿಟ್ಟೆ, ಅಯ್ಯೋ ದುಡ್ಡಿದೆಯಾ, ಯಾರು ಹೇಳ್ತಾರೋ ಅವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಕೊಟ್ಟು ಬಿಡಿಸ್ಕೊಂಡ್ಬಿಡ್ತೇನೆ ನೋಡಿ, ಹೇಗೆ ಬಿಡಿಸ್ಕೊಂಡ್ಬಿಡ್ತೇನೆ ನೋಡಿ, ಕಳ್ತನ ಮಾಡದೆ ಸಿಕ್ಕು ಸಾವಿರ ಜನ ಇದ್ದಾರೆ, ನಾನು ಮಾಡಿ ತಪ್ಸ್ಕೊಂಡ್ಬಿಡ್ತೇನೆ ನೋಡು ಅಂತ ಹೇಳಿದ. ಇವತ್ತು ಜನಗಳು ಮಾತಾಡೋದೇ ಅದನ್ನು, ತಪ್ಪು ಯಾತಕ್ಕೆ ಮಾಡಬಾರ್ದು, ಸಿಕ್ಕಾಕತ್ತೇವೆ ತಾನೇ, ಬಿಡಿಸ್ಕೊಳ್ಳೋದು ಸಾಧ್ಯತೆ ಇದ್ದಾಗ ಯಾಕೆ ಮಾಡಬಾರ್ದು ಅಂತ ಕೇಳಿದ. ಹೇಗೆ ಬಿಡಿಸ್ಕೊತೀನಿ, ದುಡ್ಡಿನಿಂದ ಏನಾಗೋದಿಲ್ಲ ಅಂತ ಕೇಳ್ತಾರೆ. ಹಣವೇ ನಿನ್ನಯ್ಯ ಗುಣವ ಎರಿತು ಬಂಡಿಪೇನಯ್ಯ, ಹಣವಿಲ್ಲದವನೊಬ್ಬ ಹೆಣಗಿದ್ದ ಕಡೆಯಯ್ಯ. ವಾದಿರಾಜ ಸ್ವಾಮಿಗಳು ಬರೆದ ದೇವರನಾಮದಲ್ಲಿ ಮಾತು ಬಂದಿದೆ. ಇವತ್ತು ತಂದೆ ತಾಯಿ ಬಂಧು ಬಳಗ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಹಣನೇ. 100 to 90 ಎಲ್ಲರೂ ಹಾಗಿಲ್ಲ ಅನ್ನೋದು ನಿಜ. ಆ 100 to 99 ಪಾಲು ಜನಕ್ಕೆ ಹಣಕಾಸುಗಳು ಯಾವುದೇ ವ್ಯಕ್ತಿತ್ವ ಸಂಬಂಧ ಎಲ್ಲದಕ್ಕಿಂತ ಮೇಲಾಗಿಬಿಡುತ್ತೆ. ನನ್ನ ಸಮಾನ ಯಾರು ದುಡ್ಡಿದೆ? ದುರ್ಯೋಧನ ಟ್ರೆಂಡ್ ಅದೇನೆ. ಅದಕ್ಕೆ ದಾಸರಾಯರೊಬ್ಬರು ಬರೀತಾರೆ, ದುರ್ಯೋಧನ ಯಾವುದನ್ನು ನಂಬಿ ಬದುಕಿದ್ದ ಅಂದರೆ, ಧನವನ್ನು ಕೊಡು ಎಂದು ಅತಿಹಿತದೆ ಬೇಡವೇನೆ, ಧನವ ಗಳಿಸಿದ ಸುಯೋಧನ ಏನಾದ ಕೊನೆಗೆ. ಅವನು ಹಣಕ್ಕೋಸ್ಕರವಾಗಿ ಜೂಜಾಡಿದ, ಮಾಡಬಾರ್ದನ್ನು ಮಾಡಿದ, ಏನೇನೋ ಮಾಡಿದ, ಕೊನೆಗೆ ತಂದೆ ತಾಯಿಗಳ ಮಾತನ್ನು ಕೇಳಲಿಲ್ಲ, ಗುರು ಹಿರಿಯರ ಧಿಕ್ಕಾರವನ್ನು ಮಾಡಿದ, ಕೊನೆಗೆ ಆಗಿದ್ದ ಗತಿ ಏನವನಿಗೆ? ಅದಕ್ಕೆ ಧನ, ಅವನ ಹೆಸರಿನಲ್ಲೇ ಧನ ಇದೆ, ಸುಯೋಧನ ದುರ್ಯೋಧನ, ಅವನ ಧನನೇ. ಆ ವಿಚಾರ ಬಿಟ್ಟುಬಿಡಿ, ಅವನ ಧನನೇ ಧನ ಅವನು. ಆದರೆ ಧನ ಅವನದು ಎರಡು ಹೆಸರಿನಲ್ಲೂ ಇದೆ, ದುರ್ಯೋಧನನು ಅವನ ಹೆಸರು, ಸುಯೋಧನನು ಅವನ ಹೆಸರೇ. ಆದರೆ ಧನ ಸೇರ್ಕೊಂಡಿದೆ ಅಷ್ಟೇ ಅಲ್ಲ, ಅದು ಮನಸ್ಸು ಹೆಸರಿನಲ್ಲೂ ಧನ ಇದೆ, ಮನಸ್ಸಿನೊಳಗೂ ಧನವೇ ಇದೆ. ಧನದಾಸೆ ಗಟ್ಟಿಬಿಟ್ಟಿ ದುರ್ಯೋಧನ ಧೃತರಾಷ್ಟ್ರ ಒಂತರ್ತೆ ಅಂತಾನೆ. ದುರ್ಯೋಧನ, ಪಾಂಡವರ ಐಶ್ವರ್ಯವನ್ನು ನೋಡಿ ಹೊರಗ್ತಾ ಇದೆಯಲ್ಲ, ಯಾಕೆ ಹೊರಗ್ತಿ ಬಿಡು? ದುರ್ಯೋಧನ ಒಂತರ್ತೆ ಹೇಳ್ತಾನೆ, ಅಪ್ಪ ಅಪ್ಪ ಅಪ್ಪ, ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ, ರಾಶಿಯಾದ ಕಾಲಕ್ಕೆ ನೋಡಿದೆ, ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ ಕೋನಾವ ಜೀವಿತಂ ಇಚ್ಛೇದ ಕರದಾ ಯಶ್ಯ ವೈಶ್ಯವತ್ ಸರ್ವಭೂಮಿ ಪಾಹ. ಪಾಂಡವರ ಐಶ್ವರ್ಯ ನೋಡಿದಾಗ ನನಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ. ಅವನು ಅಷ್ಟು ಬಟ್ಟೆ ಉರಿತಾ ಇದೆ ಅಂತ ಕೇಳಿದ. ಧೃತರಾಷ್ಟ್ರ ಅಂತ ದುರ್ಯೋಧನ, ನಿನಗೇನು ಕಡಿಮೆ ಆಗಿದೆ? ನಿನಗೂ ರಾಜ್ಯ ಇದೆ, ಕೋಶ ಇದೆ, ಸಂಪತ್ತಿದೆ, ನಿನಗೇನ ಕಡಿಮೆ ಆಗಿದೆ ಅಂತ ಕೇಳಿದನು. ದುರ್ಯೋಧನ ಹಣ ಇಲ್ಲ ಅಂತಲ್ಲ ಇದೆ ಅವನ ಹತ್ರ. ಆದ ದುರ್ಯೋಧನ ಅಂತಾನೆ, ಅಪ್ಪ ನನ್ನ ಮಾತಿನ ಅರ್ಥವಾಗಲಿಲ್ಲ ಅಂತ ಹೇಳ್ತಾನೆ. ಏನ್ ಅರ್ಥ ಆಗಬೇಕು ಅಂದ್ರೆ, ನಾನು ಧನ ಇಲ್ಲ ಅಂತ ಕೊರಗ್ತಾ ಇಲ್ಲ ಅಂತ ಹೇಳ್ತಾನೆ. ಧನ ಇಲ್ಲ ಅಂತ ಕೊರಗ್ತಾ ಇಲ್ಲ, ಪಾಂಡವರು ಇದೆಯಲ್ಲ ಅಂತ ಕೊರಗ್ತೇನೆ ಅಂತ ಹೇಳ್ತಾನೆ. ನಾನು ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವನ ಸೈಕಾಲಜಿ ಇರುತ್ತೆ ನಮಗೆ ಗೊತ್ತಾಯ್ತ. ಅವನ್ ಎರಡು, ಅವನಿಗೆ ತನಗೆ ಧನ ಇರಬೇಕು ಇನ್ನೊಬ್ಬರಿಗೆ ಇರಬಾರ್ದು. ಇದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಂದ್ರೆ ಈ ಮಾತು ಅರ್ಥ ಮಾಡ್ಕೊಂಡು ಎಲ್ಲಿ ನಾವು ತಪ್ಪೇ ಬಸ್ನಲ್ಲಿ ಹತ್ತಿಬಿಡ್ತಾರೆ. ತನ್ನ ಸೀಟ್ ಸಿಗಬೇಕು, ಇನ್ನೊಬ್ರು ಸಿಗಬಾರ್ದು, ಪೂರ್ತಿ ಎಂಜಾಯ್ಮೆಂಟ್. ಅವನಿಗೆ ತನ್ನ ಸಿಕ್ಕ ಇನ್ನೊಬ್ರು ಸಿಕ್ಕರೆ ಇಲ್ಲೇ ಇಲ್ಲ, ತನ್ನ ಸಿಕ್ತು ತನ್ನ ಇನ್ನೊಬ್ರು ಸಿಗಲಿಲ್ಲ, ರಿಯಲಿ ಹ್ಯಾಪಿ. ನಾನೀಗ ನನಗೆ ಸಿಕ್ತ ಅವನು ಸಿಗಲಿಲ್ಲ ನೋಡಿದ್ರೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ. ಈ ರೀತಿ ಬದುಕಿನ ಪರಿಸರದ ಗತಿ ಏನಾಗುತ್ತೆ ಯೋಚನೆ ಮಾಡಿ. ನನಗೂ ಸಿಕ್ಕ ಇನ್ನೊಬ್ರಿಗೆ ಸಿಕ್ಕರೆ ಅದ ಐ ಆಮ್ ರಿಯಲಿ ಹ್ಯಾಪಿ ಅಂತ ಅದು ದೊಡ್ಡತನ. ಅಥವಾ ತನ್ನ ಸಿಕ್ಕ ಹೋದ್ರೂ ಪರವಾಗಿ ಇನ್ನೊಬ್ರಿಗೆ ಸಿಕ್ಕರೆ ಸಿಕ್ಕ ಅದು ಇನ್ನೂ ದೊಡ್ಡತನ. ಆದ್ರೆ ಅಂತ ದೊಡ್ಡತನ ದುರ್ಯೋಧನ ಜನ್ಮದಲ್ಲೇ ಬಂದಿರಲಿಲ್ಲ, ಅದಕ್ಕೆ ಅವನೀಗ ಧನಕ್ಕೋಸ್ಕರ ಬದುಕಿದವನು. ಅವ್ರಿಗೆ ಸಿಕ್ಕ ಸೇನಾಧಿಪತಿಗಳು ಯಾರು? ಧನದ ದೇವತೆಗಳೇ ಸಿಗಬೇಕು ಅವನಿಗೆ. ಭೀಷ್ಮರೇ ಸೇನಾಧಿಪತಿಗಳ ಮುಂದೆ ಬಿಟ್ಬಿಟ್ಟಿದ್ದಾರೆ. ತಮಾಷೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕರ್ಣ ಇದ್ದಾರೆ. ಫಸ್ಟ್ ಯಾರನ್ನ ಕಳಿಸ್ತಾ ಇದ್ದಾನೆ? ಭೀಷ್ಮರನ್ನೇ ಕಳಿಸ್ತಾನೆ. ಫಸ್ಟ್ ಮನಿನೇ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ದುಡ್ಡನ್ನೇ ಬಿಟ್ಬಿಡೋದು, ಮೊದಲು ಬೇರೆ ಅಲ್ಲ, ದುಡ್ಡಿನಿಂದಲೇ ಮಾಡೋ ಪ್ರಯತ್ನ ದುರ್ಯೋಧನ ಸಾಕ್ಷಿ ಅಂತ. ಇನ್ನು ಪಾಂಡವರೆಂಥವ್ರು ಗೊತ್ತೇನು, ಪಾಂಡವರಿಗೆ ಧನದ ಯೋಚನೆ ಮಾಡಕ್ಕೆ ಕೊಟ್ಟಿಲ್ಲ. ಅವರಿಗೆ ಭೀಮ ಬಲ. ಅವರಿಗೆ ಭೀಮ ಅಂದ್ರೆ ಯಾರು? ಮುಖ್ಯಪ್ರಾಣ. ಮುಖ್ಯಪ್ರಾಣ ಶಬ್ದದ ಅರ್ಥ ಏನು ಅಂದ್ರೆ, ಉಪನಿಷತ್ತುಗಳಲ್ಲಿ ಹೇಳ್ತಾರೆ ವಾಯು ಅಂದ್ರೆ ಏನು? ವಾಯು ಪ್ರಾಣ. ವಾಯು ವಾ ಆಯು ಅಂತ ಪದ. ವಾ ಅಂದ್ರೆ ಗತಿ ಗಂಧನ ಯೋಹ ಅಂತ ಧಾತು. ಅದಕ್ಕೆ ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ವಾ ಅಂದ್ರೆ ಜ್ಞಾನ. ಭೀಮ ವಾಯು ಅಂದ್ರೆ ಜ್ಞಾನ. ವಾಯುದೇವರ ಅವತಾರ ಭೀಮ. ಮಾ ಅಂದ್ರೂ ಜ್ಞಾನ. ಭೀಮಸೇನ ಜ್ಞಾನದ ಸಂಕೇತ. ದೊಡ್ಡ ಜನ, ಸಾತ್ವಿಕ ಜನ ಏನನ್ನ ಮುಂದೆ ಮಾಡಿ ಬದುಕ್ತಾರೆ ಅಂದ್ರೆ, ಜ್ಞಾನವನ್ನ ಮುಂದೆ ಮಾಡಿ ಬದುಕ್ತಾರೆ. ಜ್ಞಾನವನ್ನು ಮುಂದೆ ಮಾಡಿ ಬದುಕಿದರೆ ಭೀಮಾಭಿರಕ್ಷಿತಂ, ಹಣವನ್ನು ಮುಂದೆ ಮಾಡಿ ಬದುಕಿದರೆ ಭೀಷ್ಮಾಭಿರಕ್ಷಿತಂ ಅಂತ. ಇವತ್ತು ನಾವು ಯಾರು ಅಂತ ನಾವು ಯೋಚನೆ ಮಾಡ್ಕೋದು. ನಾವು ಜ್ಞಾನವನ್ನು ಮುಂದೆ ಮಾಡಿ ಬದುಕಿದರೆ ಭೀಮಸೇನ ಮೇಲೆ ಇದ್ದಾರೆ ಅಂತ ಅರ್ಥ. ಇಲ್ಲದೆ ಹೋದರೆ ಹಣ ಇದ್ದೇವೆ ಅಂತ ದುರ್ಯೋಧನ ಮುಂದೆ ಬಿಟ್ಕೊಂಡಿದ್ದೇವೆ ಅಂತ ಅರ್ಥ. ಇದು ಕಲಿಯುಗ. ಕಲಿಯುಗ ದುರ್ಯೋಧನ ಕಲಿ, ಅವನ ಹಣವನ್ನು ಮುಂದೆ ಬಿಡ್ತಾ ಇದ್ದ. ಕಲಿಯುಗದ ಜನ ಹಣವನ್ನೇ ಮುಂದೆ ಬಿಡ್ತಾರೆ. ಯಥಾ ರಾಜ ತಥಾ ಪ್ರಜಾ. ರಾಜನ ಟ್ರೆಂಡ್ ಪ್ರಜೆಗಳಿಗೂ ಡೆವಲಪ್ ಆಗಿದ್ದಕ್ಕೆ ಸಾಕ್ಷಿ. ಒಬ್ಬ ವಿದ್ಯಾರ್ಥಿ ನೋಡಿ, ದೊಡ್ಡ ವಿದ್ಯಾರ್ಥಿ ಇರ್ತಾನೆ, ಪರೀಕ್ಷೆಗೆ ಹೋಗ್ತಾನೆ, ಪರೀಕ್ಷಾ ಮೇಲೆ ಕೂತಿರ್ತಾನೆ. ಅವನೇನು ಗೊತ್ತಾ ಆಸ್ತಿ ಅವನಿಗೆ? ಜೇಬಲ್ ಚೀಟಿಗಳು, ಈ ಜೇಬಲ್ ಚೀಟಿಗಳು, ಒಳಗೆ ಚೀಟಿಗಳು, ಬಲಿನೊಳಗೆ ಚೀಟಿಗಳು, ಅಷ್ಟೇ ಅಲ್ಲ ಶೂಸ್ ಒಳಗೆ ಚೀಟಿಗಳು ಬಂದ ಪ್ರಾಯ. ಅದಕ್ಕೆ ಫೇಲ್ ಆಗೋದು. ಸರಸ್ವತಿಯನ್ನ ಬೂಟ್ಸ್ ಒಳಗೆ ಇಟ್ಕೊಂಡಿರ್ತಾನೆ. ಎಂಥ ಪಾಪಿಷ್ಟ ಇರಬೇಕು. ಎಲ್ಲ ಕಡೆ ಚೀಟಿಗಳಿವೆ, ತಲೆ ಪೂರ್ತಿ ಖಾಲಿ. ಎಲ್ಲ ಕಡೆ ಚೀಟಿಗಳು, ತಲೆ ಪೂರ್ತಿ ಖಾಲಿ. ಅವರು ಇನ್ನೂ ಕೇಳಿದ್ರೆ ನಮ್ಮಪ್ಪ ಅಧಿಕಾರಿ ಇದ್ದಾನೆ, ನಮ್ಮಪ್ಪ ಅಲ್ಲೇ ಕೆಲಸ ಮಾಡ್ತಾನೆ, ಬೇಕಾಡ್ ದುಡ್ಡು ಇದೆ, ಸಮವಹಿಕೆನ್ ಮ್ಯಾನೇಜ್, ಇಷ್ಟೇ ಅವನು. ಆದರೆ ಉದ್ಯೋಗ ವಿದ್ಯಾರ್ಥಿ ಬಂದಿರ್ತಾನೆ, ಅವನ ಚೀಟಿ ಶರ್ಟ್ ಹೊಡ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಶರ್ಟ್ ಹರಿದೋಗಿರುತ್ತೆ ಪಾಪ, ಅವನ ಆ ಸ್ಥಿತಿನೇ ಇರೋದಿಲ್ಲ. ಶೂಸ್ನೊಳಗೆ ಶೂ ಚಪ್ಪಲಿ ಹಾಕೊಂಡು ಬರೋ ಗತಿನೂ ಅವನಿಗೆ ಇರೋದಿಲ್ಲ ಪಾಪ. ಬರೀ ಕೈಲಿ ಬರ್ತಾನೆ, ಆಸ್ತಿಯನ್ನು ಗೊತ್ತಾ, ಎಲ್ಲ ಖಾಲಿ, ತಲೆಯೊಳಗೆ ಫುಲ್ ಆಗಿರುತ್ತೆ ಅನ್ಸೋದು. ಮುಂದೆ ಅವನು ರ್ಯಾಂಕ್ ಬರ್ತಾನೆ, ಅವನು ಫೇಲ್ ಆಗ್ತಾನೆ ಅಥವಾ ಕಾಕೊಂಡು ಸಿಕ್ಕಾಕೋತಾರೆ, ಎಲ್ಲರ ಒಂದಾಗ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಇಷ್ಟು ನಮ್ಮ ಜೀವನದಲ್ಲಿ ಎರಡು ಸಾಕ್ಷಿ ಸಾಕು. ಒಬ್ಬ ಓದಿದ ಹುಡುಗ ಬದುಕೋ ರೀತಿ ಹೇಗಿರುತ್ತೆ, ಓದದ ಹುಡುಗ ಬದುಕೋ ರೀತಿ ಹೇಗಿರುತ್ತೆ. ವಿದ್ಯಾರ್ಥಿ ಹಾಲ್ನಲ್ಲಿ ಕೂತಾಗ ಅವನ ಕಾರ ಹಿಂದೆ ಬರೋದಿಲ್ಲ, ಅವನ ಅಪ್ಪ ಹಿಂದೆ ಬರೋದಿಲ್ಲ, ಅವನ ಅಧಿಕಾರ ಹಿಂದೆ ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಅವನು ಏನು ಓದಿರ್ತಾನೋ ಅದು ಮಾತ್ರ ಬರೋದು. ಅವನ ಎಕ್ಸಾಮ್ ಹಾಲಿಗೆ ಬರತಕ್ಕಂಥದ್ದು ಓದಿದ್ದು ಮಾತ್ರ, ಇನ್ಯಾವುದು ಬರೋದಿಲ್ಲ. ಅದೇ ರೀತಿಯಲ್ಲಿ ಎಕ್ಸಾಮ್ ಹಾಲಿಗೆ ನಾವು ಹಣಕಾಸು ಬರೋದಿಲ್ಲ, ಕಾರು ಸ್ಕೂಟರು ಬರೋದಿಲ್ಲ, ಇನ್ನು ಯಮದೂತರು ಬಂದಾಗ ಬರುತ್ತ ಅಂತ ಕೇಳಿದೆ. ಯಮದೂತರು ಬಂದಾಗ ಯಾರೂ ಸಂಗಡ ಬಾಹುವರಿಲ್ಲ, ನಮ್ಮ ಹಿಂದೆ ಯಾರ್ಯಾರು ಬರೋದಿಲ್ಲ. ಯಾರು ಬರೋದಾಗ ಇಲ್ಲಿ ಓದಿದ್ದು ಮಾತ್ರ ಹಿಂದೆ ಹೇಗೆ ಬರುತ್ತೋ, ನಮ್ಮ ನಾರಾಯಣನ ನಾಮ ನೆರೆ ಬಾಹುವುದಲ್ಲದೆ ಆರೂ ಸಂಗಡ ಬಾಹುವರಿಲ್ಲ. ಈ ಭಾವನೆ ಗೊತ್ತಾದರೆ ಮುಖ್ಯಪ್ರಾಣನ ಒಂದು ರಕ್ಷಣೆ ಇರತಕ್ಕಂಥ ಪಾಂಡವರದು ಯಶಸ್ವಿಯಾದ ಜೀವನ. ಆದರೆ ಮುಖ್ಯಪ್ರಾಣನ ಬಿಟ್ಟು ಹಣಕ್ಕೇ ಗಂಟು ಬಿದ್ದ ದುರ್ಯೋಧನನ ಜೀವನ ಅತ್ಯಂತ ಅಯಶಸ್ವಿಯಾದ ಜೀವನ. ಈ ಮಾತು ನಮಗೆ ಇದೇ ಭಗವದ್ಗೀತೆ, ಈಗ ಇದೇ ಶ್ಲೋಕವೇ ಭಗವದ್ಗೀತೆ ಕಾಣ್ತಾ ಇದ್ದೇನೆ. ಪ್ರಾಣಾಭಿರಕ್ಷಿತರಾಗಿ ಬದುಕಿದರೆ ನಮಗೆ ರಕ್ಷಣೆ ಇದೆ. ಧನ ಹಣ ಭೀಷ್ಮಾಭಿರಕ್ಷಿತರಾಗಿ ಬದುಕಿದರೆ, ಹಣಕಾಸು ನಮಗೆ ಬದುಕಿದರೆ ದುರ್ಯೋಧನನಂತೆ ನಮ್ಮ ದುಸ್ಥಿತಿ ಆಗುತ್ತೆ ಅಂತ ತಿಳ್ಕೊಂಡಾಗ ಭಗವದ್ಗೀತೆಯ ಸಾರವೇ ಇದೆ. ಇಡೀ ಮಹಾಭಾರತದಲ್ಲಿ ಬಂದ ಇಡೀ ಭೀಮನ ಪಾತ್ರವನ್ನೆಲ್ಲ ಒಂದೇ ಶ್ಲೋಕದಲ್ಲಿ ಹಿಡಿದಿಟ್ಟಂತಹ ವೇದವ್ಯಾಸರ ಕೌಶಲ್ಯ. ಆದ್ದರಿಂದ ನಾವೆಲ್ಲರೂ ಭೀಮಾಭಿರಕ್ಷಿತರಾಗಬೇಕು ಅಂತ ಹೇಳೋದಕ್ಕೆ ಸಾಕ್ಷಿ. ಈ ಮಾತಿಗೆ ಇನ್ನೊಂದು ಪುರಾವೆ ವಾಪಸ್ ಹೋದರೆ, ನಾವು ಹನುಮಂತ ರಾಮಾಯಣದಲ್ಲಿದ್ದಾರೆ. ಸುಗ್ರೀವ ಭೀಷಣ ಮೊದಲಾದವರಲ್ಲಿ ಯಾರ ರಕ್ಷಣೆ ಇತ್ತು? ಹನುಮಂತನ ರಕ್ಷಣೆ. ಆತ ಪ್ರಾಣ ಎಲ್ಲರೂ ಗೆದ್ದು ಬಿಟ್ರು. ಪುರಂದರದಾಸರು ಹೇಳ್ತಾರೆ, ಹನುಮನ ನಂಬಿದ ಸುಗ್ರೀವನು ಗೆದ್ದ, ಹನುಮನ ನಂಬಿದ ವಿಭೀಷಣ ಗೆದ್ದ. ಪೂರ್ತಿ ಹನುಮಂತ ನಂಬಿದವರು, ಪ್ರಾಣಾಭಿರಕ್ಷಿತರಾದವರು. ಇನ್ನು ಇವನು ದುರ್ಯೋಧನೆಗೆ ಮ್ಯಾಚಿಂಗ್ ಒಬ್ಬಿದ್ದಾರೆ ಅಲ್ಲಿ ರಾವಣ, ಅವನೇನು ಮಾಡಿಬಿಟ್ಟ? ಹನುಮನ ನಂಬದ ರಾವಣ ಬಿದ್ದ, ಹನುಮಾನ ನಂಬದ ವಾಲಿಯು ಬಿದ್ದ. ಸೊ ಅದು ಭೀಮಾಭಿರಕ್ಷಿತಮೇ ಅರ್ಥ ಆಯ್ತು. ಮತ್ತೆ ನಮ್ಗೆ ಅಲ್ಲೂ ಭೀಮಾಭಿರಕ್ಷಿತಂ ಹನುಮಂತನೇ ಭೀಮನಾದ್ರಿಂದ ಹನುಮದ ಪರೀಕ್ಷಿತಂ ಕಪಿಗಳೆಲ್ಲ ಕೂಡ ಅವರಿವರು ಯಾತಕ್ಕೆ ಲಕ್ಷ್ಮಣ ಬದುಕಿದ್ದು ಯಾರಿಂದ ಹನುಮಂತರಿಂದ. ಲಕ್ಷ್ಮಣ ಪ್ರಾಣದಾತ ಆಚಾರ ಕೇಳಿದ್ದೇವೆ. ಲಕ್ಷ್ಮಣ ಕೂಡ ಹನುಮಂತ ರಕ್ಷಿತನ ಹನುಮಂತನಿಂದ ರಕ್ಷಿತರಾಗಿ ಬದುಕಿದ್ದೆ ಹೊರತು ಬೇರೆದರಿಂದ ಅಲ್ಲ. ಇದೆಲ್ಲ ರಹಸ್ಯ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದೊಳಗೆ ನಮ್ಮ ಹೊರಗಿನ ಪದಾರ್ಥ ಯಾವುದೋ ನಮಗೆ ಬೇಕಿಲ್ಲ. ನಮ್ಮ ಹಿಂದೆ ಬರತಕ್ಕಂಥ ಜ್ಞಾನ ಬೇಕು. ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮ ಗೋವಿಂದ ನಮ ಗೋವಿಂದಾರಾರಾಯಣ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ನಿಜವಾದ ವೇದಾಂತ ಅಂದ್ರೆ ತತ್ವಶಾಸ್ತ್ರ ಅಂದ್ರೆ ಪರೀಕ್ಷಾ ಹಾಲಿಗೆ ನಮ್ಮ ಕಾರು ಸ್ಕೂಟರ್ ಬರೋದಿಲ್ಲ. ಇನ್ನ ನಾವು ಬಸ್ ಹತ್ತಿದ್ರೆ ನಮ್ಮ ಆಸ್ತಿ ಅಂತಸ್ತು ಯಾವುದು ಹಿಂದೆ ಬರೋದಿಲ್ಲ. ಅಲ್ಲಿ ಕಂಡಕ್ಟರ್ ನಮ್ಗೆ ಏನು ಕೇಳ್ತಾರೆ ಗೊತ್ತಾ, ಎಲ್ಲಿ ಕೆಲಸ ಮಾಡ್ತೀರಿ ಕೇಳೋದಿಲ್ಲ. ನಿಮ್ಮ ಮಕ್ಕಳೆಷ್ಟು ಕೇಳೋದಿಲ್ಲ. ಎಲ್ಲಿಂದ ಮಳೆಯಲ್ಲಿದ್ದಾರೆ, ಮಗ ಯಾವ ದೇಶದಲ್ಲಿದ್ದಾನೆ ಕೇಳೋದಿಲ್ಲ. ಯಾವ್ದು ನಿಮ್ಗೆ ಟಿಕೆಟ್ ಇದೆಯಾ ಒಂದೇ ಕೇಳೋದಷ್ಟೇ. ಟಿಕೆಟ್ ಒಂದಿದೆ ಅಂದ್ರೆ ಕುಡಿಸ್ಬಿಡ್ತಾರೆ. ಅದಕ್ಕಂಗೆ ಮನುಷ್ಯ, ಯಾವನೋ ರೈತ ಅದಕ್ಕಂಗೆ ಮನುಷ್ಯ. ನಮ್ಮ ಅವರ ಸಿಟ್ಟ ಕೂತ್ಬಿಟ್ಟಿದ್ದಾನೆ, ವ್ಯವಸ್ಥೆಗೆ ಬರ್ತಾನೆ, ಟಿಕೆಟ್ ತೋರಿಸ್ತಾರೆ, ಆ ಮಾತಾಡ ಕುಡಿಸ್ಬಿಡ್ತಾರೆ. ಎಷ್ಟು ಕೂತು ಅಂತ ಹೇಳಬೇಡ, ಬೇರೆ ದಾರಿ ಇಲ್ಲೇ ಇಲ್ಲ ಅವನಿಗೆ. ಇನ್ನೊಬ್ಬನ ಸೂಟು ಊಟಕ್ಕೆ ಜೋರ ಬರ್ತಾನೆ, ಫುಲ್ ಸೂಟಲ್ಲಿ ಬರ್ತಾನೆ, ಟಿಕೆಟೇ ಇಲ್ಲ, ಇಳಿತೀರಾ ಸ್ವಾಮಿ ಅಂತ ಕೇಳ್ತಾನೆ. ಇಲ್ಲಿ ನಾವೇ ಇಳಿಸೋ ಏರ್ಪಾಟು ಮಾಡ್ತೇವೆ, ಇಲ್ಲಿ ಒಂದೇ ಹೇಳಿದ್ದ ನೀವು ಇಳಿತೀರ ನಾವೇ ಇಳಿಸೋಣ. ನಮ್ಮ ಅಂತ್ಯ ಆಸ್ತಿ ಅಂತಸ್ತು ಬಸ್ ಹತ್ತಿದ್ರೇನೆ ಬರೋದಿಲ್ಲ, ಇನ್ನು ಯಮಲೋಕಕ್ಕೆ ಎಲ್ಲಿ ಬರುತ್ತೀವೆಲ್ಲ ಕೂಡ. ಅಲ್ಲಿ ಹೇಗೆ ಟಿಕೆಟ್ ಇದ್ದಾಗಿ ಗಮನ ಕೊಟ್ಟು ನಾವು ಪ್ರಯಾಣಕ್ಕೆ ಸಿದ್ಧರಾಗಬೇಕು. ಇಲ್ಲಿ ವೈಕುಂಠ ಯಾತ್ರೆ ಮಾಡಬೇಕು ಅಂತ ಇದ್ರೆ ನಾವು ಟಿಕೆಟ್ ಅನ್ನು ಸಂಪಾದನೆ ಮಾಡಬೇಕು. ಟಿಕೆಟ್ ಯಾವುದು? ಜ್ಞಾನ. ಜ್ಞಾನ ಕೂಡ ದೇವತೆ ಯಾರು? ಮುಖ್ಯ ಪ್ರಾಣ. ಅಂತ ಮುಖ್ಯ ಪ್ರಾಣ ಅಭಿರಕ್ಷಿತವಾಗಿ ಇವತ್ತಿನ ದಿವಸ ಪಾಂಡವರಿದ್ದಾರೆ, ಅವರು ಗೆಲ್ತಾರೆ ಅಂತಕ್ಕಂಥ ಸೂಚನೆ ಸ್ಪಷ್ಟ ಬಂದಿದೆ. ಹಾಗಿಲ್ಲದ ಕೌರವರಿಗೆ ವಿನಾಶ ಅತ್ಯಂತ ಖಚಿತವಾದ. ಇಷ್ಟೆಲ್ಲ ಹೇಳಿ ದುರ್ಯೋಧನ ಮಾತು ಮುಂದುವರಿಸ್ತಾ ಇದ್ದಾರೆ. ಅಯನೇಷು ಚ ಸರ್ವೇಷು ಯಥಾಭಾಗ ವ್ಯವಸ್ಥಿತ ಭೀಷ್ಮಮೇ ವಾಭಿರಕ್ಷಂತು ಭವಂತಃ ಸರ್ವ ಏವಹಿ. ನನ್ನ ಪ್ರಾರ್ಥನೆ ಇಷ್ಟೇ ದ್ರೋಣರೇ, ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಹ. ನಿಮ್ಮ ನಿಮಗೆ ಕೊಟ್ಟಿರತಕ್ಕಂಥ ಆಯಕಟ್ಟಿನ ಸ್ಥಳಗಳಲ್ಲಿ ಯಥೋಚಿತವಾಗಿ ನಿಂತು ಭೀಷ್ಮವೇ ವಾಭಿರಕ್ಷಂತು ಭವಂತಃ ಸರ್ವೇ ಏವಹಿ. ನೀವೆಲ್ಲರೂ ಸಹ ಭೀಷ್ಮಮೇವ ಅಭಿರಕ್ಷಂತು, ಭೀಷ್ಮರನ್ನೇ ಕಾಪಾಡಿಬಿಡಿ ಅಂತ ಹೇಳ್ತಾರೆ. ನಮಗೆ ಹಿಂದೆ ಶ್ಲೋಕದ ಅರ್ಥ ಇನ್ನೂ ಸ್ಪಷ್ಟ ಆಯ್ತೀಗ. ಆ ಹೇಳ್ತಾರೆ ದುರ್ಯೋಧನ, ನೀವೆಲ್ಲರೂ ಭೀಷ್ಮರ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೇನೆ ಅಪಾರವಾಗಿದೆ ಅನ್ನೋ ಅರ್ಥ ಇದ್ದಿದ್ರೆ ಅವನ ತಲೆಯೊಳಗೆ ಭೀಷ್ಮರನ್ನು ಕಾಪಾಡಿ ಅಂತ ಹೇಳ್ತಾನೆ ಇದೆಯಲ್ಲ, ಭೀಷ್ಮರನ್ನು ಕಾಪಾಡಿ ಅಂತ ಹೇಳ್ತಿದ್ದಿಲ್ಲ, ಖುಷಿಯಿಂದ ಹೋಗ್ತಾ ಇದ್ದ. ಈಗ ಹೇಳ್ತಾನೆ ಭೀಷ್ಮರ ರಕ್ಷಣೆಯಲ್ಲಿ ವ್ಯವಸ್ಥೆ ಸರಿಯಾದ ಸಂಭವ ಇಲ್ಲ, ಇನ್ನೇನು ಮಾಡಾಗಿಲ್ಲ, ಭೀಷ್ಮರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಪರವಾಗಿಲ್ಲ. ಭೀಷ್ಮರಿಂದ ರಕ್ಷಿತ, ಈಗ ಅವರನ್ನೇ ರಕ್ಷಿಸಬೇಕು ಎಂತ ಸ್ಥಿತಿ ಬಂತೀಗ. ಭೀಷ್ಮರನ್ನೇ ಇವೆಲ್ಲ ಕಾಪಾಡಬೇಕು ಅಂತ ಹೇಳಿದಾಗ ದುರ್ಯೋಧನ ಮನಸ್ಸಿನೊಳಗೆ ಭೀಷ್ಮರ ಬಗ್ಗೆ ಹತಾಶ ಭಾವನೆ ಇದೆ ಹೊರತು ನಂಬಿಕೆ ಇಲ್ಲ. ಇಷ್ಟು ಹೇಳಿ ಅಂದ್ರೆ ಆ ಅರ್ಥ ಬರೆದವ್ರು ಯಾರು ಶ್ಲೋಕಕ್ಕೆ ಅರ್ಥ ಬರಲಿಕ್ಕಾಗೋದಿಲ್ಲ. ನಮ್ಮ ಸೇನೆ ಭಾರಿ ದೊಡ್ಡದು, ಪಾಂಡವರು ಚಿಕ್ಕದು ಅಂತ ಅರ್ಥ ಬರೆದು ಬಿಟ್ರಲ್ಲ, ಮತ್ತೆ ಭೀಷ್ಮರು ಕಾಪಾಡೋದು ಯಾಕೆ ನೋಡಿಸ್ಕೊಡ್ಬೇಕು ಈ ಮಧ್ಯೆ ಅವನೀಗ ಹೇಳೋ ಕಾರಣ ಇಲ್ಲ. ಆ ಶ್ಲೋಕ ಇರಲೆವೆಂಟ್ ಆಗ್ತಾ ಇತ್ತು. ಭೀಮಸೇನ ದೊಡ್ಡವನು, ಅವ್ರನ್ನ ಕಾಪಾಡ್ತಾನೆ. ಭೀಷ್ಮರು ಹಾಗಲ್ಲ, ನಮಗೆ ಭಯ ಇದೆ, ಅದಕ್ಕೆ ಭೀಷ್ಮರನ್ನು ಕಾಪಾಡಿ, ಕರೆಕ್ಟ್ ಅರ್ಥ ಬಂತ. ಇಲ್ದವ್ರ ಅರ್ಥ ಹೊಂದಾಣಿಕೆನೇ ಆಗ್ತಿರಲಿಲ್ಲ. ಇಷ್ಟು ಹೇಳಿದಾಗ ಇದೆಲ್ಲ ಭೀಷ್ಮರು ನೋಡ್ತಾ ಇದ್ದಾರೆ. ಪಾಪ ಭೀಷ್ಮರು ಇನ್ನೊಂದು ಕಡೆ ಇದ್ದಾರೆ, ನೋಡ್ತಾ ಇದ್ದಾರೆ. ದುರ್ಯೋಧನ ಮುಖ ನೋಡಿದ್ರು, ದ್ರೋಣಾಚಾರ್ಯ ಹೋಗಿದ್ದನ್ನು ನೋಡಿದ್ರು, ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಯ್ತು ಅವರಿಗೆ. ದುರ್ಯೋಧನನಿಗೆ ಸಾಕಷ್ಟು ಗಾಬರಿಯಾಗಿದೆ ಅಂತ ಗೊತ್ತಾಯ್ತು ಅವ್ರಿಗೆ. ಆಗಲಿ ದುರ್ಯೋಧನಿಗೆ ಗಾಬರಿಯಾಗಿದೆ, ದುಃಖ ಆಗಿದೆ ಅಂತ ಗೊತ್ತಾಯ್ತು. ಅವ್ರೇನು ಮಾಡಿದ್ರಂತಾಗ ತಶ್ಚ ಸಂಜನಯನ್ ಹರ್ಷಂ ಗುರುವೃದ್ಧ ಪಿತಾಮಹಃ ಸಿಂಹನಾದಂ ವಿರಜ್ಯೋಚ್ಚೈಹಿ ಶಂಖಂ ದದ್ಮೌ ಪ್ರತಾಪವಾನ್. ತಶ್ಚ ಸಂಜನಯನ್ ಹರ್ಷಂ, ಆ ದುರ್ಯೋಧನನಿಗೆ ಹರ್ಷ ಉಂಟು ಮಾಡಲಿಕ್ಕೋಸ್ಕರವಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿಬಿಟ್ಟರು. ಗಮನಿಸಬೇಕು ಆ ಶ್ಲೋಕದ ಅರ್ಥವನ್ನ. ಎಲ್ಲರೂ ಈ ಅರ್ಥ ಹಾಗೆ ಬರೆದಿದ್ದಾರೆ, ಸರಿಯಾಗಿ ಬರೆದಿದ್ದಾರೆ. ಇದಕ್ಕೆ ಅರ್ಥ ಬರೀಬೇಕಾದ್ರೆ ಆ ದುರ್ಯೋಧನನಿಗೆ ಸಂತೋಷ ಉಂಟು ಮಾಡಲಿಕ್ಕೋಸ್ಕರವಾಗಿ ಅವರು ಶಂಖ ಊದಿದ್ರು. ದುರ್ಯೋಧನೆ ದುಃಖ ಆಗಿದೆ, ಅದು ಹೋಗಲಾಡಿಸಬೇಕು, ಶಂಖ ಊದ್ತಾ ಇತ್ತು. ಅಂದ್ರೆ ಅಲ್ಲಿ ಪರ್ಯಾಪ್ತಮ ಅಪರ್ಯಾಪ್ತಮ ಬೇರೆ ಅರ್ಥ ಮಾಡ್ಕೊಂಡಿದ್ರೆ ಯಾವ್ದ ಶ್ಲೋಕ ಬರ್ತಾನೆ ಇರಲಿಲ್ಲ. ಭೀಮ ದುರ್ಯೋಧನ ಸುಖವಾಗಿ ಇದ್ದಿದ್ರೆ, ಅಪ್ಪ ನನ್ನ ಸೇನೆ ಪುಣ್ಯ ದೊಡ್ಡದಾಗಿದೆ ಅಂತ ಸಂತೋಷ ಪಡೋದಾಗಿದ್ರೆ ಅವನಿಗೆ ಸಂತೋಷ ಉಂಟು ಮಾಡಿಸೋಕ್ಕೋಸ್ಕರ ಶಂಖ ಓದಬೇಕಾದ ಕಾರಣ ಇರಲಿಲ್ಲ, ಸಿಂಹನಾದ ಮಾಡೋ ಕಾರಣ ಇರಲಿಲ್ಲ. ಭಯಗೊಂಡವನಿಗೆ ಭಯ ಹೋಗಿಸಬೇಕು, ದುಃಖ ಇದ್ದವನಿಗೆ ದುಃಖ ಹೋಗಿಸಬೇಕು. ದುರ್ಯೋಧನಿಗೆ ದುಃಖ ಇದೆ, ಅದನ್ನು ಹೋಗಿಸ್ಲಿಕ್ಕೆ ಅಂತ ಅವರು ಸಿಂಹನಾದ ಶಂಖನಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ಪೂರ್ವಾಪರ ನೋಡದೆ ಹೋದರೆ ಅದೆಂತ ಅನುವಾದ ಬರೆಯೋದು, ಅದೆಂತ ವ್ಯಾಖ್ಯಾನ ಮಾಡೋದು? ಆಗ ರಾಘವೇಂದ್ರ ಸ್ವಾಮಿಗಳ ಗೀತಾಭಿವೃತ್ತಿ ಹೆಚ್ಚು ಶ್ರೇಷ್ಠವಾದ ಗ್ರಂಥ ಅಂತ ಅರ್ಥ ಆಗಿದೆ. ಅದು ಸರಿಯಾಗಿ ಬರೆದು ಹೇಳ್ತಾ ಇದ್ದಾರೆ. ನಮ್ಮ ಸೇನೆ ಭೀಷ್ಮಾಭಿರಕ್ಷಿತ ಸೋಲುತ್ತೆ, ಪಾಂಡವ ಸೇನೆ ಭೀಮಾಭಿರಕ್ಷಿತ ಗೆಲ್ಲುತ್ತೆ, ಏನು ಮಾಡಾಗಿಲ್ಲ, ಭೀಷ್ಮರನ್ನು ಆದಷ್ಟು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ. ಭೀಷ್ಮರು ನೋಡಿದ್ರು, ಅವರಿಗೆ ಅರ್ಥ ಆಯ್ತು, ಅವ್ರಿಗೆ ಸ್ವಲ್ಪ ಧೈರ್ಯ ಕೊಡಬೇಕು ಅಂತ ಯೋಚನೆ ಮಾಡಿ, ದುರ್ಯೋಧನಿಗೆ ಧೈರ್ಯ ಕೊಡಬೇಕು ಅಂತ ಯೋಚನೆ ಮಾಡಿ ಸಿಂಹನಾದವನ್ನು ಮಾಡಿ ಶಂಖವನ್ನ ಜೋರ ಗುದ್ದುಬಿಟ್ಟಂತೆ. ತಮ್ಮ ಕೈಲಿ ಏನ್ ಮಾಡಿ ಸಾಧ್ಯ ಇತ್ತು ಅದನ್ನು ಮಾಡಿದ್ರು. ಭೀಷ್ಮರ ಶಂಖ ಘೋಷ ಒಂದು ಸೇನಾಧಿಪತಿಯಾಗಿ ತಾವು ತಮ್ಮ ಕರ್ತವ್ಯವನ್ನು ಮಾಡಿದ್ರು. ಆಗೇನಾಯ್ತು, ತತಃಶಂಖಾಶ್ಚ ಧೈರ್ಯಶ್ಚ ಪಡವಾನಕ ಗೋಮುಖಾ ಸಹಸೈವಾಧ್ಯಹನ್ಯಂತ ಸಶಬ್ದ ತುಮುಲೋ ಅಭವತ್. ಆಗ ಶಂಖಗಳು, ಭೇರಿಗಳು, ಪಡವ, ಗೋಮುಖ ಮೊದಲಾದವುಗಳೆಲ್ಲ ಅನೇಕ ವಾದ್ಯಗಳು ಜೋರ ಬಾರಿಸ್ತಾ ಇದ್ದಾರೆ ಎಲ್ಲ ಕಡೆ. ಸೇನಾಧಿಪತಿ ಶಂಖ ಓದಿದ್ದರಿಂದ ಉಳಿದೆಲ್ಲ ಜನಗಳು ಕೂಡ ಅನುಕರಿಸಿಬಿಟ್ಟು ತಾವು ಶಂಖನಾದ ಸಿಂಹನಾದ ಏನೇನಾದ ಮಾಡೋಕ್ಕಾಗ ಎಲ್ಲ ಮಾಡಿಬಿಟ್ಟು ಸ ಶಬ್ದ ತುಮುಲ ಅಭವತ್. ತುಮುಲ ಅಂದ್ರೆ ವ್ಯಾಪ್ತ, ಆ ಶಂಖನಾದ ಸಿಂಹನಾದಗಳೆಲ್ಲ ಎಲ್ಲಾ ಕಡೆಯೂ ತುಂಬಿ ಹೋಗಿಬಿಟ್ಟು, ಎಲ್ಲ ಕಡೆ ತುಂಬಿ ಹೋಗಿ. ಇದಿಷ್ಟು ಕೂಡ ಕೌರವರ ಕಡೆ ಏನಾಯಿತು ಅನ್ನೋದ್ರ ಚಿತ್ರ ಇದಿಷ್ಟು. ಕೌರವರ ಕಡೆಗೆ ದುರ್ಯೋಧನ ಬಂದು ದ್ರೋಣಾಚಾರ್ಯನ ಕೇಳಿದ್ದು, ಗಾಬರಿಯಾಗಿದ್ದು, ಅಂತ ಭೀಷ್ಮರು ನೋಡಿದ್ದು, ಸಿಂಹನಾದ ಶಂಖನಾದಗಳನ್ನು ಮಾಡಿ ಧೈರ್ಯ ಕೊಡ್ಲಿಕ್ಕೆ ಅಂತ ಹೊರಟಿದ್ದು ಇಷ್ಟೆಲ್ಲ ನಡೆದರು. ಆಗೇನಾಯ್ತು ಅಂತ ಹೇಳಿದ. ಈಗ ಪಾಂಡವರ ಕಡೆ ಕೇಳಿದ್ದಲ್ಲ, ಮಾಮಕಾಹ ಪಾಂಡವಾಶ್ಚೈವ ಹಿಮ ಕುರುವಂತ ಸಂಜಯ. ಕೌರವರ ಕಡೆಯಿಂದ ಈಗ ಬೌಲಿಂಗ್ ಮುಗ್ದಾಗಾಯ್ತು, ಈಗ ನೆಕ್ಸ್ಟ್ ಬ್ಯಾಟ್ಸ್ಮನ್ ತೋರಿಸ್ಬೇಕೀಗ. ಟಿ ವಿ ಒಳಗೆ ಬಾಲ್ ಎಸೆಯವರೆಗೂ ಬೌಲರ್ ಕಡೆ ಫೋಕಸ್ ಮಾಡ್ತಾರೆ, ಅದ್ ಮಾಡಿದ ತಕ್ಷಣ ಬ್ಯಾಟ್ಸ್ಮನ್ ಕಡೆ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಫೋಕಸ್ ಯಾರ ಕಡೆ ಮಾಡ್ಬೇಕೀಗ? ಪಾಂಡವರ ಕಡೆ ಮಾಡ್ಬೇಕ. ಎಷ್ಟು ಚೆನ್ನಾಗಿ ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ, ನಿರೂಪಣೆ ಎಷ್ಟು ಚೆನ್ನಾಗಿದೆ ವೇದವ್ಯಾಸದೇವರು ಹೇಳ್ತಾರೆ. ತತಃಶ್ವೇತ ಯುಕ್ತೆ ಮಹತಿ ಶಂದನೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯವು ಶಂಖವು ಪ್ರದಧ್ಮತು. ಶಂಖನಾದಕ್ಕೆ ಮುಗಿದಿತ್ತು, ಅಲ್ಲಿ ಶಂಖನಾದನೇ ಪ್ರಾರಂಭ ಆಯಿತು ಪಾಂಡವರ ಕಡೆ. ಅಲ್ಲಿ ಏನಾಯ್ತು ಅಂದ್ರೆ, ತತಃ ಶ್ವೇತ ಯುಕ್ತೆ ಮಹತಿ ಶಂದನೇ ಸ್ಥಿತೌ ಮಾಧವ ಪಾಂಡವ ಚ ಏವ ದಿವ್ಯವು ಶಂಖವು ಪ್ರದಧ್ಮತು. ಅನಂತರ ಮಾಧವ ಪಾಂಡವ ಚ ಏವ, ಮಾಧವ ಮತ್ತು ಪಾಂಡವ, ಮಾಧವ ಕೃಷ್ಣ, ಪಾಂಡವ ಅರ್ಜುನ, ಮಾಧವನಾದ ಕೃಷ್ಣ, ಪಾಂಡವನಾದ ಅರ್ಜುನ ತಮ್ಮ ಶಂಖಗಳನ್ನು ಊದಿದರು ಅಂತ. ಶಂಖಗಳನ್ನು ದಿವ್ಯವು ಶಂಖವು ಪ್ರದಧ್ಮತು. ಅವರೆಲ್ಲಿದ್ದಾರೆ ಅಂತ ಪ್ರಶ್ನೆ, ಅವರೆಲ್ಲಿದ್ದಾರೆ ಅಂತ ಕೇಳಿದರೆ, ತತಃ ಶ್ವೇತ ಹಲೇಯುಕ್ತೆ ಮಹತಿ ಶಂದನೇ ಸ್ಥಿತವು. ಚಂದನ ಅಂದ್ರೆ ರಥ, ಮಹತ್ ಚಂದನ ಅಂದ್ರೆ ದೊಡ್ಡ ರಥ, ಶ್ರೇಷ್ಠವಾದ ರಥ, ಶ್ರೇಷ್ಠವಾದ ರಥದಲ್ಲಿ ಸ್ಥಿತೋ ಇದ್ದಂತಹ ಮಾಧವ ಪಾಂಡವಶ್ಚೈವ. ಆ ರಥ ಶ್ರೇಷ್ಠವಾದ ರಥ ಅಂತ ಹೇಳ್ತೀರಿ, ಕುದುರೆಗಳು ಹೇಗಿತ್ತು ಅಂತ ಕೇಳಿದರೆ, ತತ ಶ್ವೇತ ಹಲೇಯುಕ್ತೆ, ಹಯ ಅಂದ್ರೆ ಕುದುರೆ, ಶ್ವೇತ ಹಯ ಅಂದ್ರೆ ಬಿಳಿದಾದ ಕುದುರೆಗಳು, ಬಿಳಿದಾದ ಕುದುರೆಗಳಿಂದ ಕೂಡಲ್ಪಟ್ಟಿದ್ದಂತಹ ಶ್ರೇಷ್ಠ ರಥದಲ್ಲಿ ಕುಳಿತಿದ್ದಂತಹ ಮಾಧವ ಮತ್ತು ಪಾಂಡವ ಇಬ್ಬರು ಸಹ ದಿವ್ಯವಾದ ಶಂಖಗಳನ್ನು ಓದಿದರು. ಇದರ ಅರ್ಥ ಅಲ್ಲಿವರು ಎಷ್ಟು ಕಾಂಟ್ರಾಸ್ಟ್ ಮಾಡ್ತಾ ಹೋಗ್ಬೇಕು ನೋಡ್ಬೇಕು ನಾವು. ಮೊದಲನೇದಾಗಿ ಈ ಶಂಖ ಓದೋರು ಯಾರು? ಮಾಧವ, ಪಾಂಡವ. ಕೃಷ್ಣ ಶಂಖ ಓದ್ತಾ ಇದ್ದಾನೆ, ಅರ್ಜುನ ಶಂಖವನ್ನು ಓದ್ತಾ ಇದ್ದಾನೆ. ಎಲ್ಲಿದ್ದಾರೆ ಭೀಷ್ಮರ ಬಗ್ಗೆ ಎಲ್ಲಿದ್ದಾರೆ ಅಂತ ಹೇಳಲೇ ಇಲ್ಲ, ಯಾರ ಬಗ್ಗೆ ಹೇಳಲಿಲ್ಲ, ಇವ್ರ ಬಗ್ಗೆ ಮಾತ್ರ ಹೇಳ್ತಾರೆ. ಎಲ್ಲಿದ್ದಾರೆ ಅವರು? ಶ್ರೇಷ್ಠವಾದ ರಥದಲ್ಲಿ ಕೂತಿದ್ದಾರೆ, ಶ್ರೇಷ್ಠವಾದ ರಥದಲ್ಲಿ ಕೂತಿದ್ದಾರೆ. ಯಾತಕ್ಕೆ ಅನೇಕ ಉತ್ತರ ಗೊತ್ತಿಲ್ಲ, ಅದು ಶ್ರೇಷ್ಠವಾದ ಶ್ರೇಷ್ಠವಾದ ರಥ ಆಗ್ತದೆ, ಯಾತಕ್ಕೆ ಅಂತ ಬರೀಲಿಕ್ಕೆ ಹೋಗೋದಿಲ್ಲ. ಮಹಾಭಾರತ ನೋಡಿದಾಗ ಗೊತ್ತಾಗಲ್ಲ, ಅದ್ರ ಬರೀ ಭಗವದ್ಗೀತೆ ಡೈರೆಕ್ಟ್ ಒಂದಕ್ಕೆ ಹೋದವರಿಗೆ ಅರ್ಥ ಆಗೋದಿಲ್ಲ. ಅದು ತುಂಬ ಜನ ಹಾಗೆ ಓದ್ತಾರೆ, ಸಿನಿಮಾಕ್ಕೆ ಹೋಗೋರು ಅರ್ಥಕ್ಕೆ ಹೋಗೋದೇ ಇಲ್ಲ, ಮಧ್ಯಸ್ಥಿರಿಂದ ನೋಡ್ತಾರೆ, ಬಿಡೋದಿಲ್ಲ ನೋಡಿದ್ರೆ ಮಾತ್ರ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಅರ್ಥ. ನೋಡಿದ್ರೆ ಹೇಳ್ತಾರೆ ಕೆಲವರು, ಏನಿಲ್ಲ ಫಸ್ಟ್ಗೆ ಇಲ್ಲಿಂದ ನೋಡು ಸಾಕು ಅಂದ್ರೆ ಏನೋ ಇರುತ್ತೆ ಅಂತ ಬರಬೇಕು ಪಾಪ. ಇವರು ಅಕಸ್ಮಾತ್ ಲೇಟ್ ಆಗೋದ್ರೆ ನೆಕ್ಸ್ಟ್ ಟೈಮ್ ಮೇಕಪ್ ಮಾಡ್ಕೊಂಡ್ಬಿಡ್ತಾನೆ, ಬಿಡೋದಿಲ್ಲ. ಏನಾದ್ರು ಇರಬೇಕಾದ್ರೊಳಗೆ ಅಂದ್ರೆ ಸಿನಿಮಾ ನೋಡಬೇಕಾದ್ರೆ, ನಾಟಕ ನೋಡಬೇಕಾದ್ರೆ, ಒಂದು ಸೀನು ಬಿಡದೆ ನೋಡಬೇಕು ಅಂತ ಯೋಚನೆ ಮಾಡ್ತೀರಲ್ಲ, ಭಗವದ್ಗೀತೆ ಓದಬೇಕಾದ್ರೆ ಯಾವುದನ್ನು ಬಿಡದೆ ಓದಿದ್ರೆ ಅವಾಗ ನಮಗೆ ಅರ್ಥ ಆಗುತ್ತೆ. ಸರಿ, ಗೊತ್ತಿ ಯಾವುದನ್ನು ಬಿಡದೆ ಅಲ್ಲ, ಒಂದೆರಡನ್ನು ಬಿಟ್ಟರೆ ನಮಗೆ ಅರ್ಥ ಆಗೋದಿಲ್ಲ. ಇನ್ನು ಎಲ್ಲ ಬಿಟ್ಟು ಓದೋರು ಏನು ಅರ್ಥ ಆಗಬೇಕು ಯೋಚನೆ ಮಾಡಿ. ಹಿಂದಿಲ್ಲ ಮುಂದಿಲ್ಲ ಬೇರೆ ಓದಲು ಶುರು ಮಾಡಿಬಿಟ್ಟು ಏನು ತಿಳಿಯೋದೇ ಇಲ್ಲ. ಯಾಕೆ ದೊಡ್ಡ ರಥ ಅದು? ಅದಕ್ಕೆ ಹೇಳ್ತಾರೆ, ಅರ್ಜುನ ಕಾಂಡವನ ದಹನದ ಕಾಲಕ್ಕೆ ಪ್ರಶ್ನೆ ಬಂದ, ಒಬ್ಬ ಬ್ರಾಹ್ಮಣ ಬರ್ತಾನೆ, ನಾನು ತುಂಬ ಹಸಿವೆ ಆಗಿದೆ, ನನಗೆ ಅನ್ನ ಬೇಕು ಅಂತ ಕೇಳ್ತಾರೆ. ಅರ್ಜುನ ಏನ್ ಮಾಡಿದ ಗೊತ್ತೇನಾಗ, ಅರ್ಜುನ ಗೊತ್ತಾಯ್ತು ಡೇಂಜರ್ ಅಂತ ಗೊತ್ತಾಯ್ತು ಅರ್ಜುನನಿಗೆ. ಯಾಕೆಂದ್ರೆ ಬಂದಿರೋ ಬ್ರಾಹ್ಮಣ ನನ್ನ ಅನ್ನ ಕೇಳ್ತಾನೆ ಅಂತ, ಎಲ್ಲ ನನ್ನೇ ಕೇಳ್ತಾನೆ ಅಂದ ಮೇಲೆ ಏನೋ ಇದೆ. ನಾನು ಹಾಗೆಲ್ಲ ಸುಮ್ಮನೆ ಮಾತ್ಕೊಂಡು ಸಿಕ್ಕಾಕೋತಾನೆ ಗೊತ್ತಾಗ್ಬಿಡ್ತಾನೆ, ಸುಮ್ಮನೆ ಸಿಕ್ಕಾಕೋತಾನೆ ಅಂತ ಗೊತ್ತಾಯ್ತು ಅದನಿಗೆ. ಕಷ್ಟ ಕಷ್ಟನ ಕೇಳಿದ, ಕಷ್ಟ ಏನು ಮಾಡಲಿ ಅಂತ ಕೇಳಿದ. ಏನು ಮಾಡಲಿ ಕೃಷ್ಣ ಹೇಳಿದ, ಕೊಡು ಅನ್ನ ಕೊಡ್ತೇನೆ ಅಂತ ಹೇಳು, ಆಮೇಲೆ ಅನ್ನ ಏನು ಅದೆಲ್ಲ ಕೇಳಿ ಪೂರ್ತಿ ನಿಶ್ಚಯ ಮಾಡ್ತೇನೆ ಅಂತ ಹೇಳು ಅಂತ ಹೇಳಿದ. ಕಷ್ಟ ಅರ್ಜುನ ಹೇಳಿದ, ಆಯ್ತು ಕೊಟ್ಟೆ ಕೊಡ್ತೇನೆ, ಅದು ಎಂಥ ಕೇಳ ಅಂತ ಕೇಳುತ್ತೆ ಅನ್ನೋದ್ರ ಮೇಲೆ ನಾನೇನೇನು ಬೇಕು ಅಂತ ಹೇಳ್ತೇನೆ ಅಂತ ಕೇಳಿದ. ತಕ್ಷಣ ಕೀದೃಶಂತೆ ಅನ್ನವಿಷ್ಟಂ, ನೀನು ಎಂಥ ಅನ್ನ ಬೇಕಾಯ ಅಂತ ಕೇಳಿದನು. ಆಗ ಹೇಳ್ತಾನೆ, ನೋಡು ಅರ್ಜುನ, ನಾನು ಬ್ರಾಹ್ಮಣನಲ್ಲ, ನಾನು ಅಗ್ನಿ ಅಂತ ಹೇಳಿದ. ನಿನಗೇನು ಅನ್ನ ಬೇಕು ಅಂದರೆ ಕಾಂಡವ ವನವನ್ನೇ ನಾನು ತಿನ್ನಬೇಕು ಅಂತ ಹೇಳ್ತಾನೆ. ಕಾಂಡವ ವನವನ್ನೇ ನಾನು ತಿನ್ನಬೇಕು. ಕಷ್ಟ ಕೃಷ್ಣ ನೋಡ್ತಾನೆ, ಕೃಷ್ಣ ಏನು ಮಾಡಲಿ ನಾನೀಗ, ಓಹೋ ನೀನು ಅಗ್ನಿಯಾಗಿ ಬಂದು ಕಾಂಡವನು ಅಂತ ಕೇಳಲಿಲ್ಲ, ಬ್ರಾಹ್ಮಣನಾಗಿ ಬಂದು ನೀನು ಮರಿ ಅನ್ನ ಕೊಡು ಅಂತ ಕೇಳಿದ್ದೀನಿ. ನಾನು ಕೊಡ್ತೇನೆ ಅಂತ ಹೇಳ್ತೇನೆ, ಆದರೆ ನೀನು ಬೇರೆ ರೂಪದಲ್ಲಿ ಬಂದು ಕೇಳಿದ್ರಿಂದ ನಿನ್ನ ಮಾತು ನಡೆಸ್ತೇನೆ, ನಾನು ಕೇಳಿದ್ದನ್ನು ಕೊಟ್ಟರೆ ನಡೆಸ್ತೇನೆ ಅಂತ ಹೇಳು ಅಂತ ಹೇಳಿ. ಎಲ್ಲ ಕೃಷ್ಣ ಹೇಳಬೇಕು, ಇದನ್ನು ಒಪ್ಪಿಸ್ಬೇಕಷ್ಟೇ. ಭಗವದ್ಗೀತೆ ಈಗ ಒಂದೇ ಕೇಳಿದ್ದಲ್ಲ, ಯಾವಾಗಲೂ ಭಗವದ್ಗೀತೆ ಕೇಳ್ತಾ ಇದ್ದ ಪುಣ್ಯಾತ್ಮ, ಈಗಲೂ ಮತ್ತೆ ಪ್ರಾಕ್ಟಿಕಲಿ ಕೇಳ್ತಾ ಇದ್ದಾನೆ. ಕೃಷ್ಣ ಈಗೇನು ಹೇಳಿ ಅಂತ ಕೇಳಿದ್ದಾನೆ. ಅಗ್ನಿ ಆಯ್ತು ಕೊಡ್ತೇನೆ ಅಂತ ಹೇಳಿದ್ದಾನೆ. ತಕ್ಷಣ ಕೃಷ್ಣ ಏನು ಕೇಳಲಿ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದು ಕಾಂಡವ ವನ, ಇದನ್ನು ನಾನು ದಹನ ಮಾಡಲಿಕ್ಕೆ ಅಂತ ಹೋದರೆ ಇಂದ್ರದೇವರಿಗೆ ಸೇರಿದ ವನ, ಅವರು ಬಂದು ಮಳೆ ಸುರಿಸ್ತಾರೆ, ಆರಿಸ್ಬಿಡ್ತಾರೆ. ಆಗ ನೀನು ಮಾತು ಕೊಟ್ಟಿದ್ದೇನೆ, ಆದ್ದರಿಂದ ನಾನು ಮಳೆ ಸುರಿಸ್ದಂತೆ ನಿನ್ನ ಕಾಪಾಡಬೇಕಾಗತ್ತೆ, ನಿನ್ನ ತಿನ್ನಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಅದು ಯುದ್ಧನೇ ಮಾಡಬೇಕಾಗತ್ತೆ. ನಾನು ಯುದ್ಧ ಮಾಡಬೇಕಾದ್ರೆ ಯಾರು ಯುದ್ಧ ಮಾಡಬೇಕಾಗ, ಇಂದ್ರದೇವರ ಯುದ್ಧ ಮಾಡಬೇಕಾಗತ್ತಾರೆ. ಇಂದ್ರದೇವರು ಆಕಾಶದಲ್ಲಿ ಯುದ್ಧ ಮಾಡ್ತಕ್ಕಂಥ ದೇವತೆ ರಾಜ ನಮಗೆ ಯುದ್ಧ ಮಾಡಬೇಕಾದ್ರೆ ನನಗೆ ಕೆಲವೆಲ್ಲ ಸೌಲಭ್ಯಗಳು ಬೇಕಾಗುತ್ತೆ ಅಂತ ಕೇಳು ಅಂತ ಹೇಳಿದ್ದೆ. ಏನು ಸೌಲಭ್ಯಗಳು ಅಂದರೆ, ನನ್ನ ರಥ ಬೇಕು, ನನ್ನ ದಿವ್ಯವಾದ ರಥ ಬೇಕು, ಅಪೂರ್ವವಾದ ಧನಸ್ಸು ಬೇಕು, ಅಕ್ಷಯ ಬತ್ತಳಿಕೆಗಳು ಬೇಕು, ಇಷ್ಟೆಲ್ಲ ಕೊಡು ನಾನು ಮಾಡ್ತೇನೆ ಅಂತ ಹೇಳು ಅಂತ ಹೇಳ್ತಾರೆ. ಅರ್ಜುನ ಕೇಳ್ತಾರೆ, ಅಗ್ನಿ ತಂದು ಕೊಡ್ತಾರೆ. ಆಗ ತಂದು ಕೊಟ್ಟ ರಥವೇ ಈ ರಥ, ಅದಕ್ಕೆ ಮಹತ್ ಸಂಧಾನ ಅಂತ ಹೇಳಿದ್ದೆ. ಅಗ್ನಿದೇವರಿಂದ ಕೊಡಲ್ಪಟ್ಟಂತ ರಥ, ಅನೇಕರಿಗೆ ಗೊತ್ತಿಲ್ಲ, ಅಗ್ನಿ ರಥ ಅಲ್ಲ. ಮತ್ತೆ ಹೇಳು, ಅಗ್ನಿದೇವರು ಕೊಟ್ಟ ರಥನೇ ಹೊರತು ಅಗ್ನಿ ರಥ ಅಲ್ಲ. ಪೋಸ್ಟ್ ಮ್ಯಾನ್ ಎಂಬ ಕೊಡ್ತಾನೆ ಅಂತ ಹೇಳಿ ತನ್ನ ಜೇಬಿಂದ ಕೊಟ್ಟಿದ್ದಲ್ಲ. ಮತ್ತೆ ಅದು ಕೊಟ್ಟಿದ್ದು ಬೇರೆ ಕಳಿಸಿ ದುಡ್ಡನ್ನು ಕೊಡ್ತಾನಷ್ಟೇ. ಮತ್ತೆ ಯಾರ ರಥ ಹಾಗಿದ್ರೆ ಅದು? ತುಂಬಾ ಜನಕ್ಕೆ ಗೊತ್ತಿಲ್ಲ. ಮಹಾಭಾರತ ಹೇಳ್ತಾರೆ, ರಾಮದೇವರು ಯಾವ ರಥದಲ್ಲಿ ಕೂತು ರಾವಣನ ವಿರುದ್ಧ ಹೋರಾಡಿ ರಾವಣನ ಸಂಹಾರ ಮಾಡಿದ್ರಲ್ಲ, ಆ ರಥವೇ ಈ ರಥ. ರಾಮಾಯಣ ಕಾಲಕ್ಕೆ ಹೋಗುತ್ತೆ, ರಾಮದೇವರು ಕೂತಂಥ ರಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಹತಿ ಚಂದನ ಅಂತ ಯಾತಕ್ಕೆ ಕರೆದ್ರು, ಮಹತಿ ಚಂದನ ಎಷ್ಟಿದ್ರು ಅಂತ ಯಾತಕ್ಕೆ ಕರೆದ್ರು, ಶ್ರೇಷ್ಠವಾದಂಥ ರಥ. ಇಂಥ ಭಾಗ್ಯಶಾಲಿ ಅರ್ಜುನ ಅಂತ ಹೇಳಬೇಕಾದ್ರೆ, ಭಗವದ್ಗೀತೆ ಕೇಳಬೇಕಾದ್ರೆ ಕೂಡೋ ಜಾಗ ಪವಿತ್ರವಾಗಿರಬೇಕು ಅಂತ ಆಯ್ತಾಗ. ಬನ್ನಿಯಾಚಾರ್ಯ ಉಪನ್ಯಾಸ ಮಾಡಿ ಕ್ಲಬ್ನಲ್ಲಿ ಭಗವದ್ಗೀತೆ ಆಗ್ಬೋದಾದ್ರೆ ಆಗತ್ತಾ? ಸಾಧ್ಯ ಇಲ್ಲ. ಅರ್ಜುನ ದೊಡ್ಡ ರಥದಲ್ಲಿ ಕೂತು ಭಗವದ್ಗೀತೆ ಕೇಳ್ತಾ ಇದ್ದಾರೆ. ಅದಕ್ಕೆ ಪುಣ್ಯ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಕೂತು ಕೇಳಬೇಕು. ಪಾವಿತ್ರ ಇಲ್ಲಿಂದ ಬಂತ ರಥಕ್ಕೆ, ರಾಮದೇವರು ಕೂತಿದ್ದಕ್ಕೆ ಪಾವಿತ್ರ್ಯ ಬಂತ ರಥಕ್ಕೆ. ರಾಮದೇವರು ಕೂತಿದ್ದಕ್ಕೆ ರಥಕ್ಕೆ ಪಾವಿತ್ರ್ಯ ಬಂದಿದೆ. ಇಲ್ಲಿ ಭಗವದ್ಗೀತೆ ಕೇಳೋದಕ್ಕೆ ರಾಮದೇವರೇ ಕೂತಿದ್ದಾರಾದ್ರಿಂದ ಇಲ್ಲಿಯ ರಥ ದೇವಸ್ಥಾನ ರಾಮದೇವರ ದಿವ್ಯವಾದಂಥ ಸನ್ನಿಧಾನ ಇರೋದ್ರಿಂದ ಅಂತ ರಥ ಆದಂತೆ ಆಯ್ತು. ಪವಿತ್ರವಾದ ವಾತಾವರಣ ಸೃಷ್ಟಿಯಾದಂತೆ ಅಲ್ಲಿ ಕೂತು ಅರ್ಜುನ ಕೇಳ್ತಾನೆ, ಇಲ್ಲಿ ಕೂತು ನಾವು ಕೇಳ್ತೇವಾದ್ರಿಂದ ನಮಗೆ ಅರ್ಥವಾದ ಸಂಭವ ಇದ್ದೇ ಇದೆ ಅಂತ. ಆ ರಥಕ್ಕೆ ಕಪಿಧ್ವಜ, ಹನುಮಂತ ಧ್ವಜದಲ್ಲಿ ಕೂತಿದ್ದನು. ಇದು ಹನುಮಂತ ಆ ರಥದ ಭಾರಿ ವೈಶಿಷ್ಟ್ಯ. ಅದಕ್ಕೆ ರಾಮದೇವರ ರಥ, ರಾಮದೇವರು ಇಲ್ಲಿ ಕೂತಿದ್ದಾರೆ, ಹನುಮಂತ ಮೇಲಿದ್ದಾನೆ. ಕಪಿಧ್ವಜ ರಾಮದೇವ ರಥ ಅದು ಕನ್ಫರ್ಮ್ ಆಗ್ಲಿಕ್ಕೆ ಇನ್ನೊಂದು ಮಾತು ಹೇಳಿದಾಗ ಆಯ್ತು. ಕಪಿಧ್ವಜದ ರಥ ಅದು ಬಂದು ಇಲ್ಲಿ ಹನುಮಂತ ಹೇಗೂ ಇದ್ದಾನೆ, ಇಲ್ಲೂ ಹನುಮಂತ ಇದ್ದೇ ಇದ್ದಾನೆ, ರಾಮನ ಕೈಮುಕೊಂಡೇ ಇದ್ದಾನೆ. ಆದ್ರಿಂದಾಗೇನೆ ಹನುಮಧ್ವಜದ ರಥದಲ್ಲಿ ಕೂತ ಹಾಗೆ ಹನುಮಂತ ಇರತಕ್ಕಂಥ ವಿಶಿಷ್ಟವಾದ ರೀತಿಯೂ ಆಯಿತು. ಕೇಳ್ತಕ್ಕಂಥ ಅರ್ಜುನ ಸಾಮಾನ್ಯನಲ್ಲ, ಅವನು ಪಾಂಡವ. ಮೊದಲೇ ಹೇಳಿದಂತೆ ಅರ್ಜುನ, ಮತ್ತೆ ದಿವಸನೇ ಹೇಳಿದ್ದಾರೆ ಶ್ರೀಗಳವರು, ಅರ್ಜುನ ಅಂದ್ರೆ ಏನು? ಆತ ಇಂದ್ರದೇವರ ಅವತಾರ, ಒಳಗೆ ನರ ಶೇಷದೇವರು ಕೂತಿದ್ದಾರೆ. ಆ ಶೇಷದಲ್ಲಿ ಲಕ್ಷ್ಮಣ ಆಯ್ತರಿಂದಾಗೇನೆ ಲಕ್ಷ್ಮಣ ಕೂಡ ಇರತಕ್ಕಂಥ ಪವಿತ್ರವಾದ ವಾತಾವರಣ ಅಲ್ಲಿ ಸೇರ್ಕೊಂಡಿದೆ. ಇನ್ನೇನಾಗಿದೆ ನೋಡಿ, ತತ ಶ್ವೇತ ಹಯೇರಿಯುಕ್ತೆ, ಅಚ್ಚ ಬಿಳಿ ಬಣ್ಣದ ಕುದುರೆಗಳು, ಅದರ ರಥದಲ್ಲಿ ಅರ್ಜುನ ಕೂತಿದ್ದ. ಅದಕ್ಕೆ ಅರ್ಜುನನ ಹತ್ತು ಹೆಸರುಗಳಲ್ಲಿ ಒಂದು ಹೆಸರು ಶ್ವೇತವಾಹ ಅಂತ ಹೆಸರು. ಶ್ವೇತವಾಹ, ಶ್ವೇತವಾಹ ಅಂದ್ರೇನು? ಅಚ್ಚ ಬಿಳಿ ಬಣ್ಣದಿಂದ ಕೂಡಿರ್ತಕ್ಕಂಥ ರಥದ ಮೇಲೆ ಕೂತವರು ಅಂತ. ಅಚ್ಚ ಬಿಳಿ ಬಣ್ಣದ ಕುದುರೆಗಳು ಎಳೆಯತಕ್ಕಂಥ ರಥದಲ್ಲಿ ಕೂತ ಪುಣ್ಯಾತ್ಮ ಶ್ವೇತವಾಹ. ಶ್ವೇತವಾಹ, ಧನಂಜಯ ಮೊದಲಾದ ಹೆಸರುಗಳು ಅರ್ಜುನನ ದಶನಾಮಗಳಲ್ಲಿ ಒಂದು. ಉತ್ತರ ಕುಮಾರ ವಿರಾಟ ಪರ್ವದಲ್ಲಿ ಅರ್ಜುನ ನೀನು ಅಂತ ಹೇಳ್ಕೊಂಡಿಯಲ್ಲ, ನನ್ನ ಹತ್ತು ಹೆಸರಿವೆ ಅಂತೆ, ಸ್ವಲ್ಪ ನಾನು ಹೇಳ್ತೀಯ ಅಂತ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಹತ್ತು ಹೆಸರು ಹೇಳಿಬಿಟ್ಟು ಎಷ್ಟೇನು ಮಾಡ್ತಾನೆ ಮತ್ತೆ ಯಾತಕ್ಕೆ ಅಂತ ಹೇಳಿ. ಅದ್ರಲ್ಲಿ ಹೇಳ್ತಾನೆ, ನನ್ನ ಕುದುರೆಗಳು ಬಿಳಿ ಬಣ್ಣದ ಕುದುರೆಗಳಾದ್ದರಿಂದ ನನಗೆ ಶ್ವೇತವಾಹ ಅಂತ ಹೆಸರು ಅಂತ ಹೇಳಿದ್ದಾರೆ. ತತ ಶ್ವೇತ ಹಯೇ ಯುಕ್ತೆ ಮಹತಿ ಚಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ, ಮಾಧವನಾದ ಕೃಷ್ಣ ಪಾಂಡವನಾದ ಅರ್ಜುನ ದಿವ್ಯವು ಶಂಖವು ಪ್ರದಧ್ಮತು, ತಮ್ಮ ದಿವ್ಯವಾದ ಶಂಖಗಳನ್ನ ದಧ್ಮತು ಪ್ರದಧ್ಮತು ಜೋರಾಗಿ ಊದಿದರು ಅಂತ ಹೇಳಿದ್ದಾರೆ. ಭೀಷ್ಮರಿಗೆ ಹೇಳಬೇಕಾದ್ರೆ ದಧ್ಮವು ಅಷ್ಟೇ, ಊದಿದರು ಅಷ್ಟೇ, ಇವರಿಗೆ ಪ್ರದಧ್ಮವು ಜೋರಾಗಿ ಊದಿದರು ಅಂತ ಹೇಳಿದ್ದಾರೆ. ಮತ್ತೆ ಅವರು ಬರೀ ಶಂಖ, ಭೀಷ್ಮರದ್ದು ಬರೀ ಶಂಖ, ಇವ್ರದ್ದು ಹಾಗಲ್ಲ, ದಿವ್ಯವು ಶಂಖವು ಪ್ರದಧ್ಮತು, ದಿವ್ಯವಾದ ಶಂಖಗಳನ್ನು ಊದಿದರು. ನಿಮ್ದು ಬರೀ ಟೇಪ್ ರೆಕಾರ್ಡರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೇಗೋ ಹಾಗೆ. ಎಷ್ಟು ಡಿಫ್ರೆನ್ಸ್ ಇದೆ ಈಗ, ಬೇರೆ ದೇಶದ್ದಕ್ಕೆ ಎಷ್ಟು ಮಹತ್ವ. ಅರ್ಜುನನ ಶಂಖ ಬೇರೆ ದೇಶದ್ದಲ್ಲ, ಅದು ಬೇರೆ ಲೋಕದ ಶಂಖ ಅಂತ ಹೇಳಿಬಿಟ್ಟ. ಬೇರೆ ಲೋಕದ ಶಂಖ ಅದು ಯಾವುದು ಅಂದ್ರೆ ಬಂದು ಹೇಳ್ತಾರೆ, ಪಾಂಚಜನ್ಯಂ ಋಷಿ ಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ನೌ ಮಹಾಶಂಖಂ ಭೀಮಕರ್ಮ ಋಹೋದರ ಅನಂತ ವಿಜಯಂ ರಾಜ ಕುಂತೀಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಈಗ ಅವರ ಶಂಖಗಳ ಹೆಸರನ್ನೆಲ್ಲ ಹೇಳ್ತಾ ಇದ್ದಾರೆ. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ನೌ ಮಹಾಶಂಖಂ ಭೀಮಕರ್ಮ ಋಹೋದರ. ಒಂದೊಂದು ಹೆಸರಿನ ಹಿಂದೆ ದೊಡ್ಡ ಕಥೆಗಳೇ ಉಂಟು. ಪಾಂಚಜನ್ಯವನ್ನ ಶ್ರೀಕೃಷ್ಣ ಪರಮಾತ್ಮ ಉತ್ತಾ ಇದ್ದಾನೆ. ಗೊತ್ತು, ಪಾಂಚಜನ್ಯದ ಘೋಷಾದ ಕೃಷ್ಣನದೇ ಘೋಷಾದ. ಪಾಂಚಜನ್ಯಂ ಋಷಿಕೇಶ, ಕೃಷ್ಣ ಪಾಂಚಜನ್ಯವನ್ನು ಊದಿದ. ಪಾಂಚಜನ್ಯ ಶಂಖವನ್ನು ಊದಿದ ಅಂದ್ರೆ ದೊಡ್ಡ ಕಥೆ ಇದೆ ಅದರ ಹಿಂದ್ಗಡೆ. ಕೃಷ್ಣ ಗುರುಕುಲ ವಾಸವನ್ನು ಮಾಡ್ತಾ ಇದ್ದಾನೆ. ಗುರುಗಳು ಬೇಕು, ತಾನು ವಿದ್ಯೆ ಓದಬೇಕು ಅಂತಲ್ಲ, ತಾನು ಹಾಗೆ ಮಾಡಿ ಜನಗಳಿಗೆಲ್ಲ ಪಾಠ ಹಾಕಿಕೊಡಬೇಕು ಅಂತ ಭಗವಂತ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ ಅಂತ ಮಾಡಲಿಕ್ಕೆ ಓದಿದನು. ಹೌದಂತ ಓದಿದನಂತೆಲ್ಲ ಕೂಡ ಎಲ್ಲ ಓದು ಮುಗಿತಂತೆ. ಆಮೇಲೆ ಗುರುದಕ್ಷಿಣೆ ಹೇಳ್ಕೊಡ್ಬೇಕು ಅಂತ ಕೃಷ್ಣ ಕೇಳಿದ. ನಮ್ಮಲ್ಲಿ ಪದ್ಧತಿ ಹೇಗೆ ಗೊತ್ತಾ, ದಕ್ಷಿಣೆ ಕೊಟ್ಟೆ ಓದು ಪ್ರಾರಂಭ, ಫೀಸ್ ಕಟ್ಟೇ ಅಡ್ಮಿಷನ್ ಆಗಬೇಕು. ನಮ್ಮ ಪದ್ಧತಿ ಆಧುನಿಕ ವಿದ್ಯಾಭ್ಯಾಸ ಫೀಸ್ ಕಟ್ಟೇ ಸೇರಬೇಕು. ಶಾಸ್ತ್ರೀಯ ವಿದ್ಯಾಭ್ಯಾಸ ಆಗಲ್ಲ, ಓದಿ ಆದ್ಮೇಲೆ ಫೀಸ್ ಕೊಡಬೇಕು. ಪೂರ್ತಿ ಚೇಂಜ್ ಅದು. ಒಂದು ಗುರುದಕ್ಷಿಣೆ ಅಂದ್ರೆ ಕೊನೆಗೆ, ಇಲ್ಲಿ ಗುರುದಕ್ಷಿಣೆ ಮೊದಲಿಗೆ, ವಿಚಿತ್ರ ಅಭ್ಯಾಸ ಇದೆ. ಅದಕ್ಕೆ ಕೃಷ್ಣಕ್ಕೆ ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಕೃಷ್ಣನ ವಿಷಯ ಅರ್ಥ ಆಯ್ತಂತವ್ರಿಗೆ. ಕೃಷ್ಣ 64 ದಿವಸ ಇದ್ದಂತೆ ದಿವಸ ನೋಡಿ. ಕೃಷ್ಣನ ಬಗ್ಗೆ ಕೇಳಿ ಕೇಳಿನೇ ಭಕ್ತಿ ಬರಬೇಕಾದ್ರೆ ನೋಡಿ ನೋಡಿ ಎಷ್ಟು ಭಕ್ತಿ ಬಂದಿರಬೇಕು ಅವ್ರಿಗೆ. ಪಾಪ ಅರ್ಥ ಆಯ್ತು ಕೃಷ್ಣ ಯಾರು ಅಂತ ಹೇಳಿದ್ರು. ಅದಕ್ಕೆ ಮ್ಯಾಚಿಂಗ್ ಗುರುದಷ್ಟೇ ಕೇಳ್ತಾರೋ, ಇನ್ಯಾರು ಇಂಥ ಗುರುದಷ್ಟೇ ಕೇಳಿಯೇ ಇಲ್ಲ. ಕೃಷ್ಣ, ನನ್ನ ಮಗ ತುಂಬ ವರ್ಷಗಳ ಹಿಂದೆ ನಾವು ಸಮುದ್ರ ಸ್ನಾನಕ್ಕೆ ಅಂತ ಹೋದ ಕಾಲಕ್ಕೆ ಸತ್ತೋಗಿಬಿಟ್ಟ. ರಾಕ್ಷಸರು ಎಳೆದೊಯ್ದು ಬಿಟ್ಟು ಅವನ ಸಂಹಾರ ಮಾಡಿಬಿಟ್ಟಿದ್ದಾರೆ. ಅಂದರೆ ಬರೀ ನಡ್ಕೊಂಡೋಗಿದ್ದಾರೆ ಅಲ್ಲ, ಕಿಡ್ನಾಪ್ ಕೇಸ್ ಅಲ್ಲದು, ಮರ್ಡರ್ ಕೇಸ್ ಕ್ಲಿಯರ್ ಆಗಿ ಪೂರ್ತಿ ಕೊಂದೇ ಬಿಟ್ಟಿದ್ದಾರೆ. ಆಗಲೇ ಅವನನ್ನೇ ಬದುಕಿಸಿ ತಂದು ಕೊಡು ಅಂತ ಕೇಳ್ತಾರೆ. ಎಂಥ ಇಂಥ ದಕ್ಷಿಣ ಯಾರಾದ ಕಡೆ ಗತಿಯನಾಗಬೇಕೀಗ. ಯಾತಕ್ಕೆ ಕೇಳಿದರು? ಕೃಷ್ಣ ಯಾರಾದ್ರು ಗೊತ್ತಾಗಿದ್ದೆ ಕೇಳಿದರು ಅಂತ. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಭಗವಂತ ಅಂತ ಗೊತ್ತಾಗಿದ್ದಕ್ಕೆ ಅವನು ಬದುಕಿಸಿ ತಂದು ಕೊಡು ಅಂತ ಕೇಳಿದ. ಕೃಷ್ಣ ಏನ್ ಮಾಡ್ತಾನೆ? ಆಯ್ತು ಅದು ಹೊರಟಿದ್ದೆ ಕೆಲಸ. ಕೃಷ್ಣ ಅಂದ್ರೆ ಮಗನ ಶವವನ್ನು ನೋಡಿದ್ದಾರೆ ಪಾಪ, ಸತ್ತೋಗಿರೋದು ಗೊತ್ತಿದೆ, ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ, ಅಂದ್ಕೊಡ್ಬೇಕು. ಕೃಷ್ಣ ಹೊರಟೇ ಬಿಟ್ಟನಂತೆ, ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ. ಆಗ ದೊಡ್ಡ ರಾಕ್ಷಸರ ಗುಂಪು, ಪಂಚಜನರು ಅಂತ ಅವರ ಹೆಸರು, ಪಂಚಜನರು ಅಂತ ಒಂದು ರಾಕ್ಷಸರ ಗುಂಪು, ಅವರ ಸಂಹಾರವನ್ನು ಮಾಡಿ ಅವರ ಅಸ್ಥೆಗಳಿಂದ ಮಾಡಿಕೊಂಡ ಶಂಖವೇ ಪಾಂಚಜನ್ಯ ಅಂತ ಅದಕ್ಕೆ ಹೆಸರು. ಅಂದ್ರೆ ಕೃಷ್ಣನ ಶಂಖದ ಘೋಷ ರಾಕ್ಷಸ ಸಂಹಾರದ ಹಿನ್ನೆಲೆಯನ್ನ ಒತ್ತಿ ಹೇಳ್ತಕ್ಕಂಥ ಘೋಷ. ಆ ರೀತಿ ಮಾಡಿಕೊಂಡು ಕೃಷ್ಣ ಯಮಲೋಕಕ್ಕೆ ಹೊರಟಂತ ಅಲ್ಲಿಂದ. ಆ ಶಂಖ ಮಾಡಿಕೊಂಡು ಊದ್ಕೋತ ಯಮಲೋಕಕ್ಕೆ ಅಲ್ಲಿ ಶಂಖ ಊದಿದ್ರಂತೆ. ಕಷ್ಟ ಯಮದೇವರು ಓಡ್ಕೋತ ಬಂದ್ರಂತ ಕೃಷ್ಣನ ಹತ್ರ. ಕೃಷ್ಣ ಶಂಖ ಊದ ಎಲ್ಲ ಗೊತ್ತಾಗ್ತಿತ್ತಂತೆ. ಯಮದೇವರೇ, ನಮ್ಮ ಗುರುಗಳ ಮಗನನ್ನು ಕೊಡ್ತೀರೋ, ನಿಮ್ಮನ್ನು ಹೀಗೆ ಮಾಡಬೇಕು ಅಂದ್ರೆ ಅಸ್ಥಿಗತ ಮಾಡಬೇಕು ಅಂತ ಅಂತ ಅರ್ಥ ಆಯ್ತಂತೆ. ಓಡಿ ಬಂದು ಕೃಷ್ಣ ತಗೋ ಹುಡುಗನ ಅಂತ ಕೊಟ್ಬಿಟ್ರು. ಕೃಷ್ಣ ತಂದು ಕೊಟ್ಟಂತೆ. ಯಾಕೆ ಕೊಟ್ಟ ಅಂದ್ರೆ ಅವತ್ತಿನ ವಯಸ್ಸಿನ ಹುಡುಗನ ತಂದು ಕೊಟ್ಟಂತೆ ಕೃಷ್ಣ. ಎಷ್ಟ ಕೃಷ್ಣನ ಶಕ್ತಿ ಇದು ಒಂದು. ಅವತ್ತಿನ ಹುಡುಗ ಹೇಗಿರ್ಬೇಕು ಹಾಗೆ ತಂದು ಕೊಟ್ಟ. ಗುರುಗಳಿಗೆ ಪರಮಾಶ್ಚರ್ಯವೇ ಪರಮಾಶ್ಚರ್ಯ. ಅಂದ್ರೆ ಪಾಂಚಜನ್ಯದ ಹೆಸರು ಕೇಳ್ತಿರ್ಲಿಕ್ಕೇನೆ ಕೃಷ್ಣ ಗುರುಗಳ ಮೃತಪುತ್ರನನ್ನು ಬದುಕಿಸಿ ಕೊಟ್ಟ ಕಥೆ ಜ್ಞಾಪಕ ಆಗಬೇಕು. ಆಗ ಎಷ್ಟು ಪವಿತ್ರವಾದ ಶಂಖ ಅದು, ಮೃತಪುತ್ರರನ್ನ ಬದಿಸಿಕೊಟ್ಟಂತ ಶಂಖ. ಇವತ್ತು ಅರ್ಜುನನಿಗೆ ಮರೆತು ಹೋದ ಜ್ಞಾನವನ್ನ ಹೊರಗಾಕ್ತಕ್ಕಂಥ ಶಂಖ ಅದು. ಶಂಖ ಘೋಷ ಪವಿತ್ರವಾದ ಘೋಷ. ಪಾಂಚಜನ್ಯದ ಘೋಷದ ಮಹತ್ವವನ್ನ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ಧ್ರುವನಿಗೆ ಕೃಷ್ಣ ಭಗವಂತ ಪ್ರತ್ಯಕ್ಷನಾದನು. ಧ್ರುವನಿಗೆ ಪ್ರತ್ಯಕ್ಷನಾದನಂತೆ. ಧ್ರುವ ನೋಡುತ್ತಾರೆ, ಸ್ತೋತ್ರ ಮಾಡೋದ್ರಿಂದ ಬಾಯಿ ತೆಗಿತಾರೆ, ಮಾತೇ ಬರ್ತಾ ಇಲ್ಲ ನಮಗೆ. ಮಾತು ಎರಡು ಕಡೆಯೂ ಬರೋದಿಲ್ಲ, ತುಂಬ ದುಃಖ ಆದರೂ ಮಾತು ಬರೋದಿಲ್ಲ, ತುಂಬ ಖುಷಿ ಆದರೂ ಮಾತು ಬರೋದಿಲ್ಲ. ತುಂಬ ಎಷ್ಟೋದ್ರೆ ಮಾತೇ ಹೋಗಿಬಿಡುತ್ತೆ ಕೆಲವು ಸಲ. ಓವರ್ ಎಕ್ಸ್ಪೆಕ್ಟ್ ಎಕ್ಸೈಟ್ಮೆಂಟ್ ಆದಾಗ ಪರ್ಸನಲ್ ಮಾತೇ ಕಳ್ಕೊಂಡ್ಬಿಡ್ತಾರೆ ಮನುಷ್ಯ. ಧ್ರುವನಿಗೆ ಎಷ್ಟು ಆನಂದವಾಗಿದೆ ಅಂತ ಕೇಳಿದರೆ ಭಗವಂತ ಎದುರು ಬಂದು ನಿಂತಿದ್ದಾನೆ, ಭಾರಿ ಖುಷಿಯಾಗಿದೆ, ಮಾತೇ ಬರ್ತಾ ಇಲ್ಲ ಮಾತಾಡಲಿಕ್ಕೆ ಹೊರಟ್ರೆ. ಕೃಷ್ಣ ಆಗ ತನ್ನ ಶಂಖದಿಂದ ಛಂದೋಮಯೇನ ಕಂಬುನ ಅಂತ ಭಾಗವತ ಪುರಾಣ. ತನ್ನ ಶಂಖದಿಂದ ಅವನ ಕೆನ್ನೆಗೆ ಒಂದ್ಸತಿ ಮುಟ್ಟಿಸ್ಬಿಟ್ಟನಂತೆ. ಮುಟ್ಟಿಸ್ತಿರ್ಲಿಕ್ಕೇನೆ ಯೋಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವ ಯತ್ಖಿಲ ಶಕ್ತಿ ಧನಸ್ವಧಾಂನ ಅನ್ಯಾಂಸ್ಯ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ಶ್ಲೋಕದಿಂದ ಸ್ತೋತ್ರ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣನ ಪಾಂಚಜನ್ಯದ ಸ್ಪರ್ಶವಾಗ್ತಿರ್ಲಿಕ್ಕೇನೆ ವೇದ ವೇದಾಂತಾದಿ ಶಾಸ್ತ್ರಗಳನ್ನ ಸಾರವತ್ತಾಗಿ ಹಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಶಂಖದ ಸ್ಪರ್ಶ ಇಂಥದ್ದು. ಇಂಥ ಶಕ್ತಿ ಶಂಖಕ್ಕೆ ಯಾತಕ್ಕೆ ಬಂತು ಅಂದ್ರೆ ಹೇಳ್ತಾರೆ ಪುರಾಣಗಳಲ್ಲಿ, ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಪಾಂಚಜನ್ಯಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಶ್ರೀರೂಪದ ಮಹಾಲಕ್ಷ್ಮೀ ದೇವಿ ಅಂತ. ವಾಜ್ಯಜನ್ಯದ ದೇವತೆ ಶ್ರೀದೇವಿಯೇ, ಅದಕ್ಕೆ ಅಭಿಮಾನಿ ದೇವತೆ. ಆದ್ದರಿಂದ ಮಂಗಳಕರವಾದಂಥ ವಾದ್ಯ ಅದು. ಕೃಷ್ಣ ಅದನ್ನು ಊದಿದನಂತೆ, ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ. ದೇವದತ್ತ ಶಂಖವನ್ನ ಅರ್ಜುನ ಊದಿದನು. ಅದು ಡಿವೈನ್ ಶಂಖ ಅಂತ ಹೇಳಬೇಕಾದ ಕಾರಣ ಇಲ್ಲ. ದಿವ್ಯ ಅಂದ್ರೆ ಡಿವೈನು, ಇಂಗ್ಲಿಷ್ನಲ್ಲಿ ದಿವ್ಯನೇ ಡಿವೈನ್ ಆಗಿತ್ತು. ಡಿವೈನ್ ಅಂತ ಯಾತಕ್ಕೆ ಹೆಸರೇ ದೇವದತ್ತ. ಇನ್ನೇನು ಹೇಳಬೇಕಾದ್ರೆ ದೇವಲೋಕದ ಶಂಖ ಅದು. ಬಂತು ಯಾವಾಗ ಕೊಟ್ಟರು ಇದೆಲ್ಲ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟೋ ಜನ ಬರ್ಬೋದಿ, ತುಂಬಾ ಜನ ಬರದಿಲ್ಲ, ಅದೊಂದು ಪುಣ್ಯ. ಬರ ತುಂಬಾ ಜನ ತಪ್ಪು ಬರ್ದಿದ್ದಾರೆ, ಅದೊಂದು ಬೇರೆ. ಬಿಟ್ಟವರು ಬರೆದೇ ಬಿಟ್ಟವರ ಸಂಖ್ಯೆ ಒಂದು, ತಪ್ಪರದವ್ರ ಸಂಖ್ಯೆ ಇನ್ನೊಂದು. ತುಂಬಾ ಜನ ಬರೀತಾರೆ ಅರ್ಜುನ ಕಾಂಡವನ ದಹನವನ್ನು ಮಾಡಲಿಕ್ಕೆ ಅಂತ ಹೊರಟಾಗ ರಥ ತಂದು ಕೊಟ್ಟಲ್ಲ ಅಗ್ನಿದೇವರು, ಶಂಕರು ತಂದು ಕೊಟ್ಟರು ಸೇರಿಸಿಬಿಟ್ಟಿದ್ದಾರೆ. ತಪ್ಪೋದು, ಇವ್ರು ಕೊಟ್ಟಿದ್ದವ್ರು ಶಂಕ ಆಗ ಅಗ್ನಿ ಕೊಟ್ಟಿದ್ದಲ್ಲ. ಈ ಹೇಳೋರು ಕೊಟ್ಟಿದ್ದು ಅರ್ಜುನಿಗೆ ಅಗ್ನಿಯವರು ಕೊಟ್ಟ ಶಂಕ ಅಲ್ಲದು. ನಿಜವಾಗ್ಲೂ ಕೊಟ್ಟಿದ್ದು ಯಾವಾಗ? ಮಹಾಭಾರತದಲ್ಲಿ ಮತ್ತೆ ಹೇಳ್ತಾರೆ, ನನ್ನ ವನಪರ್ವದಲ್ಲಿ ಅರ್ಜುನ ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಯಶಸ್ಸನ್ನು ಗಳಿಸಿಬಿಟ್ಟು ರುದ್ರದೇವರಿಂದ ಅನುಗ್ರಹಿತನಾಗಿ ಪಾಶುಪದಾಸ್ತ್ರವನ್ನು ಪಡೆದು ಇಂದ್ರದೇವರ ಆಹ್ವಾನದಂತೆ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲಿ 4 ವರ್ಷಗಳ ಕಾಲ ವಾಸ ಮಾಡಿದ್ದಾರೆ, ಅನಂತರ 1 ವರ್ಷವನ್ನು ಪೂರೈಸ್ತಾರೆ. ಅಷ್ಟು ಮಾಡಿದ ಮಹಾನುಭಾವ ಆತನನ್ನ ಇಂದ್ರದೇವರು ಕೇಳಿದ್ರಂತೆ, ನಾನು ವಾಪಸ್ ಹೋಗ್ತಾ ಇದ್ದೇನೆ ಅಂತ ಅರ್ಜುನ ಹೇಳಿದಾಗ ಅವ್ರು ಕೇಳ್ತಾರೆ, ಅರ್ಜುನ ಹೋಗೋದಕ್ಕಿಂತ ಮುಂಚೆ ನನ್ನ ಉಪಕಾರ ಮಾಡಿ ಹೋಗು ಅಂತ ಕೇಳ್ತಾರೆ. ಏನು ಅಂತ ಕೇಳಿದರೆ, ಅರ್ಜುನ ನಿನ್ನಲ್ಲಿ ಪಾಶುಪತಾಸ್ತ್ರ ಇದೆ, ಅಪೂರ್ವ ಅಸ್ತ್ರಗಳನ್ನು ಸಂಪಾದನೆ ಮಾಡಿದ್ದೀಯಾ, ನನ್ನ ಶತ್ರುಗಳಿದ್ದಾರೆ, ನಿವಾತ ಕವಚರು ಕಾಲಕೇಯರು ಅಂತಿದ್ದಾರೆ, ಅವರನ್ನು ಕೊಲ್ಲೋದಕ್ಕೆ ತನಗೆ ಆಗ್ತಾ ಇಲ್ಲ, ನೀನು ಅವರನ್ನು ಕೊಂದು ನನಗೆ ಅನುಕೂಲ ಮಾಡಿಕೊಟ್ಟು ಹೋಗು ಅಂತ ಕೇಳಿದ್ದಾರೆ. ಆಗ ಅರ್ಜುನ ಯುದ್ಧಕ್ಕೆ ತಯಾರಾಗ್ತಾರೆ. ಆಗ ಅರ್ಜುನ ಯುದ್ಧಕ್ಕಿಂತ ತಯಾರಾಗಲಿಕ್ಕೆ ಹೊರಟಾಗ ಇಂದ್ರದೇವರು ಬಂದು ಅರ್ಜುನನಿಗೆ ತನ್ನ ಕಿರೀಟವನ್ನು ತೆಗೆದು ಹಾಕಿದರೆ, ತಮ್ಮ ಕಿರೀಟವನ್ನು ಅರ್ಜುನನಿಗೆ ಹಾಕಿದರೆ, ಅವತ್ತಿಂದ ಅರ್ಜುನನಿಗೆ ಕಿರೀಟಿ ಅಂತ ಹೆಸರು. ಕಿರೀಟಿ ಕಿರೀಟ ಹಾಕಿದ್ರೆ ಆಗಿದ್ರೆ ಎಷ್ಟನ ಕಿರೀಟಗಳು ಹಾಕಿದ್ರೆ ಲೆಕ್ಕನೇ ಇಲ್ಲ. ಎಂಥ ಕಿರೀಟ ಅದು, ಇಂದ್ರದೇವರು ಹಾಕಿದಂಥ ಕಿರೀಟ. ಅವತ್ತಿಂದ ಕಿರೀಟಿ ಕಿರೀಟಿ ಅಂತ ಹೆಸರಾಯಿತು. ಅದೇ ಕಾಲಕ್ಕೆ ಎಲ್ಲ ದೇವತೆಗಳು ಬಂದು ಅರ್ಜುನಿಗೆ ಒಂದು ಶಂಖ ಪ್ರೆಸೆಂಟ್ ಮಾಡಿಬಿಟ್ರು. ಎಲ್ಲ ದೇವತೆಗಳು ಸೇರಿ ತಮ್ಮ ಒಂದು ಸೇವೆ ಅಂತ ಕೊಟ್ಟುಬಿಟ್ರು. ಎಲ್ಲ ದೇವತೆಗಳು ಸೇರಿ ಕೊಟ್ರಲ್ಲ ದೇವದತ್ತ ಅಂತ ಅದಕ್ಕೆ ಹೆಸರು. ದೇವೈಹಿ ದತ್ತ ದೇವದತ್ತ. ಎಲ್ಲ ಸೇರಿ ಒಂದಾಗಿ ಅರ್ಜುನಿಗೆ ಕೊಟ್ಟ ಕಾಣಿಕೆಯಾಗಿದ್ದಕ್ಕೆ ದೇವದತ್ತ ಅಂತಾಯಿತು. ಅದನ್ನು ಅರ್ಜುನ ಉತ್ತಾಯಿಸ್ತಾನೆ, ದೇವದತ್ತಂ ಧನಂಜಯ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ನೋ ಮಹಾಶಂಖಂ ಭೀಮಕರ್ಮ ಋಕೋದರ. ಆಮೇಲೆ ಭೀಮಸೇನ ಶಂಖ ಉತ್ತಾ ಇದ್ದಾನೆ. ಈಗ ಭೀಮಸೇನ ಬಗ್ಗೆ ಹೇಳ್ಬೇಕಾದ್ರೆ ಮಹಾಶಂಖಂ ಅಂತ ಸೇರಿಸ್ತಾರೆ. ಭೀಮನಿಗೆ ಪ್ರಪೋರ್ಷನೇಟ್ ಆಗಿ ಶಂಖನೂ ಇತ್ತ ಹಾಗೆ ಮಹಾಶಂಖಂ. ಭೀಮ ಹೊಸ ಅಡ್ಜೆಕ್ಟಿವ್ ಹಾಕ್ತಾರೆ ಭೀಮಸೇನಿಗೆ, ಅರ್ಜುನಿಗೆ ಹಾಕಿಲ್ಲ ಅಡ್ಜೆಕ್ಟಿವ್ನ, ಭೀಮನಿಗೆ ಹಾಕ್ತಾ ಇದ್ದಾರೆ. ಭೀಮಕರ್ಮ ಋಕೋದರ. ಭೀಮಸೇನ ಯಾರು ಅಂದ್ರೆ ಭೀಮಕರ್ಮ. ಭೀಮ ಅಂದ್ರೆ ಯಾರು? ಪೌಂಡ್ರಂ ದದ್ದೋ ಮಹಾಶಂಖಂ ಭೀಮಕರ್ಮ ಋಕೋದರ. ಎಲ್ಲ ಪದಗಳು ಶಾಸ್ತ್ರೀಯವಾದ ಪದಗಳು. ಒಂದೊಂದು ಪದ ಓದಬೇಕಾದ್ರೂ ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಶಾಸ್ತ್ರದ ಹಿನ್ನೆಲೆಯಲ್ಲೇ ಓದಬೇಕು. ನಾವು ಸೈನ್ಸ್ ಪುಸ್ತಕ ಓದಬೇಕಾದ್ರೆ ಸೈನ್ಸಿನ ಟರ್ಮಿನಾಲಜಿ ಗೊತ್ತಿಲ್ಲದೆ ಹೋದರೆ ಸೈನ್ಸ್ ಪುಸ್ತಕ ಅರ್ಥ ಆಗೋದಿಲ್ಲ. ಆ ಟೆಕ್ನಾಲಜಿ ಆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಗೊತ್ತಿರಬೇಕು. ಮೆಡಿಕಲ್ ಓದಬೇಕಾದ್ರೆ ಆ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಬೇಕು. ಲಿಟ್ರೇಚರ್ ಓದಬೇಕಾದ್ರೆ ಅಲ್ಲೇ ಹಿಂದಿನಲ್ಲೆಲ್ಲ ಗೊತ್ತಿರಬೇಕು. ಭಗವದ್ಗೀತೆ ಓದಬೇಕಾದ್ರೆ ಶಾಸ್ತ್ರದ ಅರ್ಥವೆಲ್ಲ ನಮಗೆ ಗೊತ್ತಿರಬೇಕು. ಭೀಮಕರ್ಮ ಅಂದ್ರೇನು? ಅನೇಕರು ಅರ್ಥ ಬರೀತಾರೆ ಭಯಂಕರ ಕೆಲಸ ಮಾಡತಕ್ಕಂಥ ಭೀಮಸೇನನು.